ಐದನೆಯ ದಿನ ಮುಗಿಯಿತು. ನಿಮಗೆ ಕೆಲಸ ಮಾಡಲು ಇನ್ನು 5 ದಿನಗಳು ಉಳಿದಿವೆ. ಅರ್ಧ ಸಮಯ ಹೊರಟು ಹೋಯಿತು. ಕಳೆದದ್ದು ಹೋಗಲಿ, ಉಳಿದದ್ದು ಬಹಳ ಮಹತ್ವದ್ದು. ವಿವೇಕಿಯಾದ ವ್ಯಕ್ತಿ ಉಳಿದ ಸಮಯವನ್ನು ಅತ್ಯಂತ ಸೂಕ್ತವಾಗಿ ಉಪಯೋಗಿಸಿಕೊಳ್ಳುತ್ತಾನೆ. ಮುಂದಿನ 5 ದಿನಗಳು ನಿಮಗೆ ಬಹಳ ಅಮೂಲ್ಯವಾದ ದಿನಗಳು. ಮೊದಮೊದಲು ಈ ರೀತಿಯ ಶಿಬಿರಕ್ಕೆ ಬಂದ ಹಲವು ವಿದ್ಯಾರ್ಥಿಗಳು ಬಹಳ ಗಲಿಬಿಲಿಯಲ್ಲಿ ಇರುತ್ತಾರೆ. ಏಕೆಂದರೆ ಧ್ಯಾನ ಎಂದರೆ ಅವರಿಗೆ ಒಂದು ಕಲ್ಪನೆ ಇರುತ್ತದೆ. ಧ್ಯಾನ ಎಂದರೆ ಹೀಗಿರಬೇಕು, ಹಾಗಿರಬೇಕು, ಮಂತ್ರ, ರೂಪ, ಕಲ್ಪನೆ, ಮನನ ಇತ್ಯಾದಿ. ಹಾಗೆ ನೋಡಿದರೆ ಇಲ್ಲಿ ಅಂಥದ್ದು ಏನೂ ಇಲ್ಲ. ಇಲ್ಲಿ ಕೇವಲ ಉಸಿರಾಟವನ್ನು ಮಾತ್ರ, ಮತ್ತು ಈಗ ಈ ಸಂವೇದನೆಯನ್ನು ಗಮನಿಸಲು ಹೇಳಲಾಗುತ್ತದೆ. ಇಲ್ಲಿ ನಾವು ಮಾಡುತ್ತಿರುವುದಾದರೂ ಏನನ್ನು? ಇದೇ ಗಲಿಬಿಲಿಯಾಗುತ್ತದೆ. ಆದರೆ ಒಂದೊಂದೇ ದಿನ ಕಳೆಯುತ್ತಾ ಸ್ವಲ್ಪ ಭಾಗ ರಾತ್ರಿ ಕೇಳುವ ಈ ಧರ್ಮ ಪ್ರವಚನಗಳಿಂದಾಗಿ, ಸ್ವಲ್ಪ ಭಾಗ ನೀವು ಸಹ ಆಚಾರ್ಯರನ್ನು ಕೇಳಿ ಅವರಿಂದ ಪಡೆಯುವ ಉತ್ತರಗಳಿಂದಾಗಿ, ಆದರೆ ಬಹುಭಾಗ ನಿಮ್ಮ ಸಾಧನೆಯಿಂದಾಗಿ. ಕೇವಲ ಸಾಧನೆಯಿಂದಾಗಿ ನೀವು ಈ ವಿಧಿಯಲ್ಲಿ ಏನೋ ಹುರುಳಿದೆ ಎಂದು ತಿಳಿಯಲಾರಂಭಿಸುತ್ತೀರಿ. ಎಂದರೆ ಎಲ್ಲ ಗಲಿಬಿಲಿಯೂ ಹೊರಟು ಹೋಗುತ್ತದೆ ಎಂದಲ್ಲ. ಆದರೆ ಕೊನೆಯ ಪಕ್ಷ 5ನೇ ದಿನವನ್ನು ತಲುಪುವ ವೇಳೆಗೆ ಈ ವಿಧಿಯನ್ನು ಪ್ರಯೋಗ ಮಾಡಿ ನೋಡಬೇಕೆಂಬ ಭಾವನೆ ಬರತೊಡಗುತ್ತದೆ. ಎಲ್ಲವೂ ಹೊಸತಾಗಿ ಕಂಡರೂ, ಇದುವರೆಗೆ ಇಂಥದೊಂದು ಧ್ಯಾನ ಸಾಧನೆಯ ಬಗ್ಗೆ ಕೇಳದಿದ್ದರೂ, ನೀವು ಇದನ್ನು ಪರೀಕ್ಷಿಸಿ ನೋಡಿಯೇ ಬಿಡುತ್ತೇನೆ, ಕಷ್ಟಪಟ್ಟು ಮಾಡಿಯೇ ಬಿಡುತ್ತೇನೆ ಎಂದು ತೀರ್ಮಾನಿಸುತ್ತೀರಿ. 5ನೇ ದಿನದ ನಂತರ ಹೆಚ್ಚು ವಿದ್ಯಾರ್ಥಿಗಳು ಬಹಳ ಗಂಭೀರವಾಗಿ ಸಾಧನೆಯಲ್ಲಿ ತೊಡಗುವುದನ್ನು ನೋಡಿದ್ದೇವೆ. ಬಹಳ ಕಷ್ಟಪಟ್ಟು ದುಡಿಯಿರಿ, ಈ ವಿಧಿ ಬಯಸುವಂತೆ ದುಡಿಯಿರಿ, ಸರಿಯಾಗಿ ಅರ್ಥ ಮಾಡಿಕೊಂಡು ದುಡಿಯಿರಿ. ನೀವು ಏನನ್ನು ಮಾಡುತ್ತಿದ್ದೀರಿ ಮತ್ತು ಏಕೆ ಹಾಗೆ ಮಾಡುತ್ತಿದ್ದೀರಿ ಎಂದು ತಿಳಿದು ದುಡಿಯಿರಿ. ಇದೊಂದು ಸಂಪ್ರದಾಯ ಅಥವಾ ಕಟ್ಟಳೆಯಲ್ಲ, ಶಾಸ್ತ್ರವಿಧಿಯಲ್ಲ, ಆಚಾರವಲ್ಲ. ತಲೆಯಿಂದ ಕಾಲಿನ ಬೆರಳಿನವರೆಗೆ ಸುತ್ತು ಹಾಕುವುದು ಒಂದು ಆಚಾರವಲ್ಲ. ಮತ್ತೆ ಈಗ ಈ ರಾತ್ರಿಯಿಂದ ನೀವು ಎರಡೂ ಕಡೆಯಿಂದ, ಎಂದರೆ ಕಾಲ್ಬೆರಳುಗಳಿಂದ ತಲೆಯವರೆಗೂ ಸುತ್ತು ಹಾಕುತ್ತೀರಿ. ಇದೊಂದು ಕಂದಾಚಾರವಲ್ಲ, ಕಟ್ಟಳೆಯಲ್ಲ. ಯಾರಾದರೊಬ್ಬ ಬುದ್ಧ ಮೋಡಗಳ ಮೇಲೆ ಕುಳಿತು ಈ ಲೆಕ್ಕ ಹಾಕುವುದಿಲ್ಲ. ಈ ವಿದ್ಯಾರ್ಥಿ ಎಷ್ಟು ಸುತ್ತು ಹಾಕಿದ, ಶ್ರೀಖ ಅವರು ಎಷ್ಟು ಸುತ್ತು ಹಾಕಿದರು, ಕುಮಾರಿ ಖ ಅವರು ಎಷ್ಟು ಸುತ್ತು, ಶ್ರೀಮತಿ ಗ ಅವರು ಎಷ್ಟು ಸುತ್ತು. ಹೆಚ್ಚು ಸುತ್ತು ಹಾಕಿದಷ್ಟು ದೊಡ್ಡದಾಗಿ ಬಾಗಿಲು ತೆರೆದುಕೊಳ್ಳುತ್ತದೆ. ಹಾಗೇನೂ ನಡೆಯುವುದೇ ಇಲ್ಲ. ಹಾಗೆ ನಿಮಗೆ ಬಾಗಿಲು ತೆರೆಯುವವರು ಯಾರೂ ಇಲ್ಲ. ನೀವೇ ನಿಮ್ಮ ಬಾಗಿಲು ತೆಗೆದುಕೊಳ್ಳಬೇಕು, ನೀವೇ ಬಾಗಿಲು ತಟ್ಟಬೇಕು, ಮತ್ತೆ ಬಾಗಿಲು ತೆರೆಯುತ್ತದೆ. ನಿಮ್ಮೊಳಗೇ ಇರುವ ಸ್ವರ್ಗ ಸಾಮ್ರಾಜ್ಯದ ಬಾಗಿಲು, ಬ್ರಹ್ಮಾನಂದದ ಬಾಗಿಲು, ನಿರ್ವಾಣ ಸಾಕ್ಷಾತ್ಕಾರದ ಬಾಗಿಲು. ಪ್ರತಿ ವ್ಯಕ್ತಿ ದುಡಿಯಲೇಬೇಕು, ತಲುಪಲೇಬೇಕು. ತಲೆಯಿಂದ ಹಿಡಿದು ಕಾಲ್ಬೆರಳುಗಳವರೆಗೆ, ಕಾಲ್ಬೆರಳುಗಳಿಂದ ಹಿಡಿದು ತಲೆಯವರೆಗೆ ಮನಸ್ಸನ್ನು ನಡೆಸುತ್ತಿರುವುದು ನಿಮ್ಮ ಅರಿವಿನ ಸಾಮರ್ಥ್ಯವನ್ನು ಬೆಳೆಸಲಿಕ್ಕಾಗಿ. ಅದು ಕೇವಲ ಮೇಲ್ನೋಟದ ಸತ್ಯವನ್ನು ಅರಿಯುವುದಲ್ಲ. ಈ ಮೇಲೆ ತೋರುವ ಸತ್ಯ ಕೇವಲ 6 ಇಂದ್ರಿಯಗಳಿಗೆ ತೋರುವ ಸತ್ಯ. ಇದರಲ್ಲಿ ನೀವು ಮುಳುಗಿರುತ್ತೀರಿ. ಆದರೆ ಆಳ ಮನಸ್ಸಿನಲ್ಲಿರುವ ಯಥಾರ್ಥತೆಯನ್ನು ತಿಳಿಯುವ ಸಾಮರ್ಥ್ಯವನ್ನು ಬೆಳೆಸಲೆಂದು ಈ ಯಾತ್ರೆ ನಡೆಸುತ್ತಿರಬೇಕು. ನೀವು ದೇಹದ ಮೇಲಿನ ಸಂವೇದನೆಗಳೊಂದಿಗೆ ಕೆಲಸ ಮಾಡುತ್ತಿರುವಾಗ ನೀವು ನಿಮ್ಮ ಮನಸ್ಸಿನ ಆಳಕ್ಕೆ ಇಳಿಯಲು ಆರಂಭಿಸುತ್ತೀರಿ. ಸುಪ್ತಚಿತ್ತ ಅಥವಾ ಪ್ರಜ್ಞಾಶೂನ್ಯ ಚಿತ್ತ ಎಂದು ಕರೆಯುವ ಚಿತ್ತವು ಎಂದೂ ಪ್ರಜ್ಞಾಶೂನ್ಯವಲ್ಲ. ಅದು ಯಾವಾಗಲೂ ಶರೀರದ ಮೇಲಿನ ಸಂವೇದನೆಗಳಿಗೆ ಎಚ್ಚೆತ್ತಿರುತ್ತದೆ ಮತ್ತು ಈ ಸಂವೇದನೆಗಳಿಗೆ ಪ್ರತಿಕ್ರಿಯೆ ಮಾಡುತ್ತಿರುತ್ತದೆ. ಅದಕ್ಕೆ ಯಾವುದಾದರೂ ಸಂವೇದನೆ ಇಷ್ಟವಾಗಿ ಕಂಡರೆ ಅದು ಅದಕ್ಕೆ ಗಟ್ಟಿಯಾಗಿ ಅಂಟಿಕೊಳ್ಳುತ್ತದೆ ಮತ್ತು ರಾಗ ಮಾಡಲು, ಹಂಬಲಿಸಲು ಆರಂಭಿಸುತ್ತದೆ. ಅದಕ್ಕೆ ಯಾವುದಾದರೂ ಸಂವೇದನೆ ಇಷ್ಟವಾಗದಿದ್ದರೆ ಅದು ದ್ವೇಷದಿಂದ ವಿರೋಧಿಸುತ್ತದೆ, ಪ್ರತಿಕ್ರಿಯೆ ಮಾಡುತ್ತದೆ. ಇದು ಆಳಮನಸ್ಸಿನ ಅಭ್ಯಾಸವೇ ಆಗಿದೆ. ಅದು ಯಾವಾಗಲೂ ಈ ಕುರುಡು ಅಭ್ಯಾಸದ ಬಂಧಿಯಾಗಿ ಬಿಟ್ಟಿದೆ. ಮೇಲುಮನಸ್ಸು ಏನನ್ನು ಮೇಲೆ ಮೇಲೆ ಅರ್ಥ ಮಾಡಿಕೊಳ್ಳುತ್ತದೋ ಅದು ಈ ಆಳಮನಸ್ಸಿಗೆ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಬುದ್ಧಿಯ ಮಟ್ಟದಲ್ಲಿ ನಾನು ಈ ರೀತಿಯ ನಕಾರಾತ್ಮಕ ಭಾವನೆಗಳಿಗೆ ಎಡೆಕೊಡಬಾರದೆಂದು, ಈ ರೀತಿಯ ವಿಕಾರಗಳು ನನ್ನ ಶಾಂತಿ ಮತ್ತು ಸಮರಸದಿಂದ ಕೂಡಿದ ಬಾಳ್ವೆಗೆ ಸಹಕಾರಿಯಲ್ಲವೆಂದು, ಇದು ಒಳ್ಳೆಯದಲ್ಲವೆಂದು ಅರ್ಥ ಮಾಡಿಕೊಳ್ಳುತ್ತೇವೆ. ಆದರೆ ಈ ರೀತಿ ಬುದ್ಧಿಪೂರ್ವಕ ಅರ್ಥ ಮಾಡಿಕೊಂಡದ್ದು ಈ ಆಳಮನಸ್ಸಿನ ಯಾವ ಸಹಾಯಕ್ಕೂ ಬಾರದು. ಇವೆರಡರ ಮಧ್ಯೆ ಬಲು ದೊಡ್ಡ ಗೋಡೆಯಿದೆ. ಈಗ ಈ ಸಾಧನೆಯು ಈ ಗೋಡೆಯನ್ನು ಒಡೆಯಲು ನಿಮಗೆ ಸಹಾಯ ಮಾಡುತ್ತದೆ. ಇದುವರೆಗೆ ಆಳಮನಸ್ಸು ಮಾತ್ರ ಅರ್ಥ ಮಾಡಿಕೊಳ್ಳುತ್ತಿದ್ದ ಸುಖಕರವಾದ ದುಃಖಕರವಾದ ಸಂವೇದನೆಗಳನ್ನು ಈಗ ಇಡೀ ಮನಸ್ಸು ಅನುಭವಕ್ಕೆ ತಂದುಕೊಳ್ಳತೊಡಗುತ್ತದೆ. ಇಡೀ ಮನಸ್ಸು ಈಗ ಜಾಗೃತವಾಗಿರುತ್ತದೆ, ಶರೀರದ ನಿಜವಾದ ಸಂವೇದನೆಗಳ ಬಗ್ಗೆ ಎಚ್ಚರವಾಗಿರುತ್ತದೆ. ಮೇಲುಮನಸ್ಸು ಮಾತ್ರ ಅರ್ಥ ಮಾಡಿಕೊಳ್ಳುತ್ತಿದ್ದ ವಿಕಾರಗಳಿಂದ ಕೂಡಿದ ಪ್ರತಿಕ್ರಿಯೆ ಮಾಡಬೇಡ, ವಿಕಾರಗಳಿಂದ ಕೂಡಿದ ಪ್ರತಿಕ್ರಿಯೆ ಮಾಡಬೇಡ ಎಂಬುದನ್ನು ಆಳಮನಸ್ಸು ಸಹ ಅರ್ಥ ಮಾಡಿಕೊಳ್ಳತೊಡಗುತ್ತದೆ. ಗೋಡೆ ಒಡೆದು ಬೀಳಲಾರಂಭಿಸುತ್ತದೆ. 2500 ವರ್ಷಗಳ ಹಿಂದೆ ಹಲವು ಧ್ಯಾನ ಪದ್ಧತಿಗಳು ಬಳಕೆಯಲ್ಲಿದ್ದವು ಮತ್ತು ಬುದ್ಧನಾದವ ತಾನು ಜ್ಞಾನಪ್ರಾಪ್ತಿ ಮಾಡಿಕೊಳ್ಳುವ ಮೊದಲು ಹೆಚ್ಚು ಕಡಿಮೆ ಎಲ್ಲವನ್ನೂ ಅಭ್ಯಾಸ ಮಾಡಿಬಿಟ್ಟಿದ್ದ. ಅವುಗಳ ಪೈಕಿ ಹಲವು ಪದ್ಧತಿಗಳಲ್ಲಿ ಒಳ್ಳೆಯ ಗುಣಗಳಿದ್ದವು, ಅವುಗಳಿಂದ ಲಾಭವೂ ಆಗುತ್ತಿತ್ತು. ಆದರೆ ಅದು ಆಳಮನಸ್ಸಿನಲ್ಲಿ ಬೇರೂರಿಬಿಟ್ಟಿದ್ದ ಸಂಗ್ರಹವಾಗಿದ್ದ ಮಲಿನತೆಯನ್ನು ಅಶುದ್ಧತೆಯನ್ನು ಮುಟ್ಟುತ್ತಿರಲಿಲ್ಲ ಕೂಡ. ಅವುಗಳನ್ನು ಶುದ್ಧ ಮಾಡುವ ಮಾತು ದೂರ ಉಳಿಯಿತು. ಅವನು ಅವುಗಳನ್ನು ಅನುಶಯ ಕ್ಲೇಷ ಎಂದು ಕರೆದ. ಕ್ಲೇಷ ಎಂದರೆ ದುಃಖ, ಕ್ಲೇಷ ಎಂದರೆ ವಿಕಾರಗಳು, ಅನುಶಯ ಎಂದರೆ ಸುಪ್ತ ಎಂದರೆ ಮಲಗಿರುವ, ಮಲಗಿರುವ ವಿಕಾರಗಳು, ದುಃಖಗಳು. ಅವು ಮಲಗಿರುವ ಜ್ವಾಲಾಮುಖಿಯಂತೆ, ಅಗ್ನಿಪರ್ವತಗಳಂತೆ. ಇಲ್ಲಿ ದುಃಖದ ಬೇರುಗಳು ಇವೆ ಮತ್ತು ಅವು ಬೆಳೆಯುತ್ತಲೇ ಇರುತ್ತವೆ, ವರ್ಧಿಸುತ್ತಲೇ ಇರುತ್ತವೆ. ಯಾವಾಗ ಬೇಕಾದರೂ ಈ ಜ್ವಾಲಾಮುಖಿ ಬೆಂಕಿಯನ್ನು ಉಗುಳುತ್ತಾ ಏಳಬಹುದು. ಆಗ ನಾವು ಸೋಲುತ್ತೇವೆ, ಕುಗ್ಗಿ ಹೋಗುತ್ತೇವೆ, ನಾವು ಮುಕ್ತರಾಗುವುದಿಲ್ಲ. ಇವುಗಳನ್ನು ಬೇರು ಸಹಿತ ಕಿತ್ತು ಹಾಕದೆ ತನ್ನನ್ನು ತಾನು ವಿಮುಕ್ತನೆಂದು ಕರೆದುಕೊಳ್ಳಲಾಗದು ಎಂದು ಬುದ್ಧ ಅರ್ಥ ಮಾಡಿಕೊಂಡ. ಅವನು ಇದನ್ನು ಕಂಡುಹಿಡಿದ. ಶರೀರದ ಮೇಲಿನ ಸಂವೇದನೆಗಳೊಂದಿಗೆ ಕೆಲಸ ಮಾಡಿ. ನೀವು ಉಸಿರಾಟದಿಂದ ಆರಂಭ ಮಾಡಿದಿರಿ, ಏಕೆಂದರೆ ಉಸಿರಾಟವು ಕ್ರಮೇಣ ನಿಮ್ಮನ್ನು ಸಂವೇದನೆಗಳನ್ನು ಅರಿಯುವ ಹಂತಕ್ಕೆ ಕರೆದೊಯ್ಯುತ್ತದೆ. ಶರೀರದ ಮೇಲಿನ ಸಂವೇದನೆಗಳು ಬಹಳ ಮುಖ್ಯ. ಈ ಮಾರ್ಗದಲ್ಲಿ ಕ್ರಮಿಸುತ್ತಾ ಏಕೆ ಈ ಸಂವೇದನೆಗಳು ಅಷ್ಟು ಮುಖ್ಯ ಎಂಬುದು ಸ್ಪಷ್ಟವಾಗುತ್ತದೆ, ಬಹುಸ್ಪಷ್ಟವಾಗುತ್ತದೆ. ನೀವು ನಿಮ್ಮ ಆಳಮನಸ್ಸಿಗೆ ಪ್ರತಿಕ್ರಿಯೆ ಮಾಡದಿರಲು ತರಬೇತು ಕೊಡುತ್ತಿದ್ದೀರಿ. ಅದು ಯಾವಾಗಲೂ ಹೊರಪ್ರಪಂಚದ ವಸ್ತುಗಳಿಗೆ ಪ್ರತಿಕ್ರಿಯೆ ಮಾಡುವುದಿಲ್ಲ. ಈ ಆಳಮನಸ್ಸಿಗೆ ನೀವು ಕೇಳಿದ್ದಾಗಲಿ, ನೀವು ನೋಡಿದ್ದಾಗಲಿ, ನೀವು ಮೂಸಿದ್ದಾಗಲಿ, ನೀವು ರುಚಿ ನೋಡಿದ್ದಾಗಲಿ, ಅಥವಾ ನೀವು ಮುಟ್ಟಿದ್ದಾಗಲಿ, ನೀವು ಯೋಚಿಸಿದ್ದಾಗಲಿ ಯಾವುದರ ಪರಿವೆಯೂ ಇಲ್ಲ. ಈ ಆಳಮನಸ್ಸು ಸದಾಕಾಲ ಶರೀರದ ಸಂವೇದನೆಗಳ ಸಂಪರ್ಕದಲ್ಲಿರುತ್ತದೆ. ಹೊರಪ್ರಪಂಚದ ಎಲ್ಲ ವಸ್ತುಗಳು ಇಂದ್ರಿಯಗಳ ಸಂಪರ್ಕಕ್ಕೆ ಬಂದಾಗ ಸಂವೇದನೆಗಳನ್ನು ಉಂಟುಮಾಡುತ್ತವೆ. ಏಕೆಂದರೆ ಮನಸ್ಸಿನ ಒಂದು ಭಾಗ ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಎಂದು ಬೆಲೆ ಕಟ್ಟುವುದರಿಂದ. ಅದೇ ರೀತಿಯ ಸಂವೇದನೆಗಳು ಶರೀರದ ಮೇಲೆ ಆರಂಭವಾಗುತ್ತವೆ. ಈ ಆಳಮನಸ್ಸು ಅಥವಾ ಒಳಮನಸ್ಸು ಕೇವಲ ಶರೀರದ ಸಂವೇದನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲದು, ಅನುಭವಕ್ಕೆ ತಂದುಕೊಳ್ಳಬಲ್ಲದು ಮತ್ತು ಹಗಲೂ ರಾತ್ರಿ ಹಗಲೂ ರಾತ್ರಿ ಅವುಗಳಿಗೆ ಪ್ರತಿಕ್ರಿಯೆ ಮಾಡುತ್ತದೆ. ಒಳಮನಸ್ಸಿನ ಈ ನಡವಳಿಕೆಯನ್ನು, ಸ್ವಭಾವವನ್ನು ಹೇಗೆ ಬದಲಾಯಿಸುವುದು? ಈ ಇಡೀ ಸಾಧನೆ ಇದೇ ಉದ್ದೇಶಕ್ಕಾಗಿ. ಒಳಮನಸ್ಸಿನ ಸ್ವಭಾವವನ್ನು ಮೂಲತಃ ಬದಲಾಯಿಸುವುದಕ್ಕಾಗಿಯೇ. ನಿಜ, ದುಃಖ ಇದೆ, ಅದನ್ನು ಅಲ್ಲಗಳೆಯಲು ಆಗುವುದಿಲ್ಲ. ದುಃಖ ಇದೆ, ಈ ದುಃಖದಿಂದ ಹೊರಬರುವುದು ಹೇಗೆ? ಎಲ್ಲ ದುಃಖಗಳಿಂದ ವಿಮುಕ್ತರಾಗುವುದು ಹೇಗೆ? ಇಡೀ ಜೀವನ ದುಃಖದಿಂದ ಕೂಡಿದೆ, ಪ್ರಪಂಚ ಇಡೀ ದುಃಖದಿಂದ ಕೂಡಿದೆ. ಪ್ರತಿ ವ್ಯಕ್ತಿಯು ಈ ಕಾರಣದಿಂದಲೋ ಆ ಕಾರಣದಿಂದಲೋ ದುಃಖಿಯೇ, ಈ ಪ್ರತ್ಯಕ್ಷ ಕಾರಣದಿಂದಲೋ ಆ ಪ್ರತ್ಯಕ್ಷ ಕಾರಣದಿಂದಲೋ ದುಃಖಿಯೇ? ಮೊಟ್ಟಮೊದಲ ವಿಷಯ ಎಂದರೆ ದುಃಖ ಇದೆ ಎಂಬುದನ್ನು ಸ್ವೀಕರಿಸುವುದು ಮತ್ತು ದುಃಖ ಸಾರ್ವಜನಿಕವಾಗಿದೆ. ಕೇವಲ ಬುದ್ಧಿಯ ಮಟ್ಟದಲ್ಲಿ ಇದನ್ನು ಒಪ್ಪಿಕೊಂಡು ಬಿಟ್ಟರೆ ಸಾಲದು. ದುಃಖವನ್ನು ದುಃಖ ಎಂದು ಅರಿಯುವುದನ್ನು ಕಲಿಯಬೇಕು. ಪಕ್ಷಪಾತವಿಲ್ಲದೆ, ಪ್ರತಿಕ್ರಿಯೆಯಿಲ್ಲದೆ ದುಃಖವನ್ನು ಅರಿಯಲು, ಗಮನಿಸಲು ಕಲಿತಾಗ ಈ ಸಾರ್ವಜನಿಕ ದುಃಖ ಒಂದು ಆರ್ಯಸತ್ಯವಾಗುತ್ತದೆ, ಮೊಟ್ಟಮೊದಲ ಆರ್ಯಸತ್ಯವಾಗುತ್ತದೆ. ಆರ್ಯಸತ್ಯ ಎಂದರೆ ಯಾರೇ ಆಗಲಿ ದುಃಖವನ್ನು ಇದು ದುಃಖ ಎಂದು ಪಕ್ಷಪಾತವಿಲ್ಲದೆ, ಯಾವ ಪ್ರತಿಕ್ರಿಯೆಯನ್ನು ಮಾಡದೆ ಕೇವಲ ಅರಿಯಲು ತೊಡಗುವುದು, ಗಮನಿಸಲು ತೊಡಗುವುದು. ಹೀಗೆ ಮಾಡುವವರು ಕ್ರಮೇಣ ಉದಾತ್ತ ವ್ಯಕ್ತಿಯಾಗುತ್ತಾರೆ, ಸಂತರಾಗುತ್ತಾರೆ, ವಿಮುಕ್ತರಾಗುತ್ತಾರೆ, ಸಂಬುದ್ಧರಾಗುತ್ತಾರೆ. ಇದು ಮೊದಲ ಹೆಜ್ಜೆ. ದುಃಖವು ಸತ್ಯ ಎಂಬುದನ್ನು ಸ್ವೀಕರಿಸಿ ಅದನ್ನು ಅರಿಯತೊಡಗುವುದು. ಅರಿಯಿರಿ, ಗಮನಿಸಿರಿ, ಆದರೆ ಪ್ರತಿಕ್ರಿಯೆ ಮಾಡದಿರಿ. ಕೇವಲ ಗಮನಿಸಿ, ಕೇವಲ ಅರಿಯಿರಿ. ನೀವು ಇದನ್ನೇ ಈಗ ಮಾಡತೊಡಗಿದ್ದೀರಿ. ಈ ಒಂದು ಗಂಟೆಯ ಅಧಿಷ್ಠಾನದ ಸಮಯದಲ್ಲೇ ನೋಡಿ, ಮೊದಲರ್ಧ ಗಂಟೆ ಹೇಗೋ ಕೂತು ಬಿಡುತ್ತೀರಿ, ನಂತರ ನಿಜವಾದ ಸಂಕಟ ಆರಂಭವಾಗುತ್ತದೆ. ಓ, ಎಂಥ ಭಯಂಕರ ನೋವು, ಎಂಥ ಭೀಕರ ನೋವು! ಹೇಗೋ ಇನ್ನೂ 15 ನಿಮಿಷ ಕಳೆದು ಬಿಡುತ್ತೀರಿ, ಈಗ ನಿಜವಾದ ಯಾತನೆ ಆರಂಭವಾಗುತ್ತದೆ, ಮಹಾಚಿತ್ರಹಿಂಸೆ. ಕೆಲವರು ಬಂದು ನನ್ನ ಬಳಿ ಹೇಳುತ್ತಾರೆ, ಗೋಯಂಕಾಜಿ, ಇಡೀ ಮಾರ್ಗ ಅಷ್ಟು ಚೆನ್ನಾಗಿದೆ, ಸಾಧನಾವಿಧಿಯೂ ತುಂಬ ಚೆನ್ನಾಗಿದೆ, ನನಗೆ ಬಹಳ ಆನಂದವಾಗಿದೆ, ಮತ್ತು ನಿಮ್ಮ ರಾತ್ರಿಯ ಪ್ರವಚನಗಳಂತೂ ಅದ್ಭುತವಾಗಿವೆ, ಅವೆಲ್ಲ ನನಗೆ ಬಹಳ ಇಷ್ಟ. ಆದರೆ ಈ ಅಧಿಷ್ಠಾನದ ಒಂದು ಗಂಟೆಯ ಸಾಧನೆಯನ್ನು ಕೈಬಿಟ್ಟು ಬಿಡಿ, ಇದೊಂದು ಹುಚ್ಚುತನ, ಇದನ್ನು ಬಿಟ್ಟೇ ಬಿಡಿ, ಉಳಿದದ್ದೆಲ್ಲ ಬಹಳ ಚೆನ್ನಾಗಿದೆ, ನನಗೂ ತೆಗೆದುಹಾಕಲು ಇಷ್ಟವೇ. ಆದರೆ ಏನು ಮಾಡೋಣ, ಅದಿಲ್ಲದೆ ಆಗುವುದೇ ಇಲ್ಲ, ಅದನ್ನು ನೀವು ಎದುರಿಸಲೇಬೇಕು, ಎದುರಿಸಲೇಬೇಕು. 45 ನಿಮಿಷಗಳ ನಿಜವಾದ ಚಿತ್ರಹಿಂಸೆಯ ನಂತರ ಒಂದೊಂದು ನಿಮಿಷವು ಒಂದೊಂದು ಗಂಟೆ ಎನಿಸುತ್ತದೆ. 1 ನಿಮಿಷ ಹೋಯಿತು, 1 ಗಂಟೆ ಹೋಯಿತು, 1 ನಿಮಿಷ ಹೋಯಿತು, 1 ಗಂಟೆ ಹೋಯಿತು, ಈಗ 1 ಗಂಟೆ ಮುಗಿಯಿತು ಎನಿಸುತ್ತದೆ. ಎಂಥ ಫಜೀತಿ! ನಾನು ಕಣ್ಣು ತೆರೆಯುವ ಹಾಗಿಲ್ಲ, ಗಡಿಯಾರ ನೋಡುವ ಹಾಗಿಲ್ಲ, ಎಂಥ ಕಷ್ಟಕಾಲ! ಖಂಡಿತ 1 ಗಂಟೆ ಮುಗಿದಿದೆ, ಈ ಸಹಾಯಕ ಆಚಾರ್ಯರು ಖಂಡಿತ ಸೂಚನೆ ಕೊಡಲು ಮರೆತು ಬಿಟ್ಟಿದ್ದಾರೆ. ಆಗ ಇದ್ದಕ್ಕಿದ್ದ ಹಾಗೆ ಅನಿಚ್ಛಾವತ ಸಂಖಾರ ಎಂದು ಆರಂಭವಾಗುತ್ತದೆ. ಆಹಾ, ಅದ್ಭುತವಾಗಿದೆ, ಎಂಥ ಕರುಣಾನಂದವಾಗಿದೆ ಈ ಗೀತೆ, ಎಂಥ ಮಧುರ ಸಂಗೀತವಾಗಿದೆ, ಮರುಳು ಮಾಡುವಂಥದ್ದು. ಆದರೂ ಇನ್ನೂ 5 ನಿಮಿಷಗಳು ಹೀಗೆ, ಕೈ ಬಿಚ್ಚುವ ಹಾಗಿಲ್ಲ, ಕಣ್ಣು ತೆರೆಯುವ ಹಾಗಿಲ್ಲ. ಆದರೆ 5ನೇ ನಿಮಿಷಗಳು ತಾನೇ? ಪರವಾಗಿಲ್ಲ, ಈಗ ನೀವು ಖುಷಿಯಾಗಿದ್ದೀರಿ. ಓ, ಬಂಧನದ ದುಃಖ ಎಷ್ಟು, ಬಿಡುಗಡೆಯ ಆನಂದ ಎಷ್ಟು, ಎರಡನ್ನೂ ನೀವು ಅನುಭವಿಸುತ್ತಿದ್ದೀರಿ. ಇಡೀ ಮಾರ್ಗ ಬಂಧನದಿಂದ ಹೊರಬರುವುದಕ್ಕಾಗಿಯೇ ಇದೆ, ದುಃಖದಿಂದ ಹೊರಬರುವುದಕ್ಕಾಗಿಯೇ ಇದೆ. ಜೀವನದಲ್ಲಿ ಹಲವು ವೇಳೆ ನಾವು ಪೇಚಿನಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತೇವೆ, ದುಃಖವನ್ನು ಎದುರಿಸಬೇಕಾಗುತ್ತದೆ, ನಾನು ಪ್ರತಿಕ್ರಿಯೆಯನ್ನೇ ಮಾಡುತ್ತಿಲ್ಲ ಎನ್ನುತ್ತೇವೆ. ಆದರೆ ನಿಜವಾಗಿ ನೋವು ಆರಂಭವಾದಾಗ ನೀವು ಸಮತೆಯಲ್ಲಿದ್ದರೆ ಕೇವಲ ಕೆಲವು ಕ್ಷಣಗಳಷ್ಟೇ ನೀವು ಸಮತೆಯಲ್ಲಿರಬಹುದು, ಉಳಿದ ಸಮಯ ನೀವು ಪ್ರತಿಕ್ರಿಯೆ ಮಾಡುತ್ತಲೇ ಇದ್ದೀರೆಂದು ಎನ್ನಿ. ಆದರೂ ಈ ಸಮತೆ ಬಹಳ ಶಕ್ತಿಶಾಲಿಯಾಗಿರುತ್ತದೆ, ಅದು ನಿಮ್ಮ ಸಮಸ್ಯೆಯ ಬೇರುಗಳನ್ನೇ ಕತ್ತರಿಸಲು ಆರಂಭಿಸುತ್ತದೆ. ಆ 1 ಗಂಟೆಯ ಸಾಧನೆಯಲ್ಲಿ ನೀವು ಕೇವಲ ಕೆಲವೇ ಕ್ಷಣಗಳು ಪ್ರತಿಕ್ರಿಯೆ ಮಾಡದೇ ಇದ್ದರೂ ಈ ಕೆಲವು ಕ್ಷಣಗಳು ಕೆಲವು ಸೆಕೆಂಡುಗಳಾಗುತ್ತವೆ, ಈ ಕೆಲವು ಸೆಕೆಂಡುಗಳು ಕೆಲವು ನಿಮಿಷಗಳಾಗಿ ತಿರುಗುತ್ತವೆ. ಕೆಲವು ವೇಳೆ ಒಬ್ಬ ವಿದ್ಯಾರ್ಥಿ ನನ್ನ ಬಳಿ ಬಂದು ಹೇಳುತ್ತಾನೆ, ನಾನು ಈಗ ನನ್ನ ನೋವಿನಲ್ಲೇ ಸುಖ ಕಾಣುತ್ತಿದ್ದೇನೆ. ಹೌದು, ನಿಮ್ಮ ನೋವಿನಲ್ಲೇ ಕೆಲವು ವೇಳೆ ನೀವು ಸುಖ ಕಾಣುತ್ತೀರಿ, ಏಕೆಂದರೆ ನೀವು ಅದಕ್ಕೆ ಪ್ರತಿಕ್ರಿಯೆ ಮಾಡುವುದನ್ನು ನಿಲ್ಲಿಸಿದ್ದೀರಿ. ನೋವು ಕೇವಲ ಶರೀರದ್ದಾಗಿತ್ತು, ನೀವು ಅದರಲ್ಲಿ ಮನಸ್ಸಿನ ನೋವನ್ನು ಸೇರಿಸಿ ದ್ವಿಗುಣಗೊಳಿಸಿದಿರಿ, ಅದನ್ನು 2ರಷ್ಟು ಮಾಡಿಕೊಂಡಿದ್ದೀರಿ. ಈಗ ಮನಸ್ಸಿನ ನೋವು ಹೊರಟು ಹೋದರೆ ಕೇವಲ ಶರೀರದ ನೋವಷ್ಟೇ ಉಳಿಯಿತು, ಅದನ್ನು ನೀವು ಕೇವಲ ಗಮನಿಸುತ್ತೀರಿ. ಈಗ ನಿಮ್ಮ ನೋವು ಅರ್ಧಕ್ಕಿಳಿಯಿತು, ನಂತರ ಕಾಲು ಭಾಗವಾಗುತ್ತದೆ, ಅದು ಕಡಿಮೆಯಾಗುತ್ತಾ ಕಡಿಮೆಯಾಗುತ್ತಾ ನೀವು ಅದರಿಂದ ಬಿಡುಗಡೆ ಪಡೆಯುತ್ತೀರಿ. ನೀವು ನಿಮ್ಮ ನೋವನ್ನು ಹೇಗೆ ನೋಡಬೇಕು ಎಂಬುದನ್ನು ಕಲಿಯಬೇಕು. ಈಗ ನೋವು ಎಷ್ಟು ಹೆಚ್ಚಾಗಿದೆ ಎಂದರೆ ಅದು ನಿಮ್ಮನ್ನು ಸೋಲಿಸುತ್ತದೆ, ಇದು ಮನಸ್ಸಿನ ಸ್ವಭಾವವಾಗಿದೆ. 1 ಅಂಗದ 1 ಭಾಗವನ್ನು ಗಮನಿಸುತ್ತಿದ್ದೀರಿ, ಈ ಜಾಗದಲ್ಲಿ ಬಹಳ ತೀಕ್ಷ್ಣವಾದ ನೋವಿದೆ ಎನ್ನಿ. ನೀವು ಇದನ್ನು ಪರೀಕ್ಷಿಸುತ್ತಿದ್ದೀರಿ, ಒಬ್ಬ ವೈದ್ಯ ಬಂದು ಪರೀಕ್ಷಿಸಿದ ಹಾಗೆ. ವೈದ್ಯನಿಗೆ ನೋವಿಲ್ಲ, ಆತ ಕೇವಲ ಪರೀಕ್ಷಿಸುತ್ತಾನೆ. ಈ ಸ್ಥಳದಲ್ಲಿ ಬಹಳ ನೋವಿದೆ, ಇಲ್ಲಿ ಸ್ವಲ್ಪ, ಇಲ್ಲಿ ಇನ್ನೂ ಕಡಿಮೆ, ಇಲ್ಲಿ ನೋವಿಲ್ಲ. ನೀವು ಹೀಗೆ ಪರೀಕ್ಷಿಸಿ. ನೀವು ನೋವಿನ ಜೊತೆಗೆ ನಿಮ್ಮನ್ನು ಗುರುತಿಸಿಕೊಳ್ಳಬೇಡಿ. ನೋವು ಎಂದರೆ ನೋವೇ, ಇಲ್ಲಿ ನೋವಿದೆ, ಇರಲಿ ಬಿಡಿ. ಈಗ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ. ನೋವಿನ ಮಧ್ಯಬಿಂದು ಎಲ್ಲಿದೆ, ಎಷ್ಟು ದೂರ ನೋವಿದೆ? ಓ, ಇಲ್ಲಿ ಬಹಳ ಇದೆ, ಇಲ್ಲಿ ಸ್ವಲ್ಪ ಇದೆ, ಇನ್ನೂ ಕಡಿಮೆ ಇದೆ, ಇನ್ನೂ ಕಡಿಮೆ ನೋವು, ಇಲ್ಲಿ ನೋವೇ ಇಲ್ಲ. ಇದೇ ರೀತಿ ನೀವು ಈ ಭಾಗವನ್ನು ಬೇರೆ ಬೇರೆ ಮಾಡಿ ನೋಡಿ. ಮುಂದಿನ ಸುತ್ತಿನಲ್ಲಿ ಮತ್ತೆ ಗಮನಿಸಿ, ನೋವಿನ ಜೊತೆ ಜೊತೆ ಇನ್ನೂ ಏನೋ ಇದೆ, ಅದು ಒತ್ತಡ ಇರಬಹುದು. ಆಗ ನೀವು ಈ ಒತ್ತಡ ಎಲ್ಲಿ, ಎಷ್ಟಿದೆ, ಹೇಗಿದೆ ಎಂದು ನೋಡಿ. ಇದು ಒತ್ತಡದ ಕೇಂದ್ರ ಬಿಂದು, ಇಲ್ಲಿ ಸ್ವಲ್ಪ ಹೆಚ್ಚು ಒತ್ತಡ, ಇಲ್ಲಿ ಸ್ವಲ್ಪ ಒತ್ತಡ, ಇಲ್ಲಿ ಕಡಿಮೆ, ಈಗ ಹೊರಟೇ ಹೋಯಿತು. ಇದೇ ರೀತಿ ನೀವು ಈ ಸ್ಥಳವನ್ನು ಬೇರೆ ಬೇರೆ ಮಾಡುತ್ತಾ ಪರೀಕ್ಷಿಸಿ. ನೋವಿನ ಜೊತೆ ಜೊತೆಗೆ ಬಿಸಿಯೂ ಇದೆ, ತುಡಿತವೂ ಇದೆ ಎಂದು ನೋಡುವ ಹಂತವನ್ನು ತಲುಪುತ್ತೀರಿ. ಇಂಥ ತೀವ್ರ ನೋವಿನ ಜೊತೆಗೂ ಅತಿಸೂಕ್ಷ್ಮ ಪ್ರಕಂಪನಗಳ ಪ್ರವಾಹ ಇರುವುದನ್ನು ನೋಡುವ ಘಟ್ಟ ತಲುಪಬಹುದು. ಇದೇ ಪ್ರಕಂಪನ ಶರೀರದ ಎಲ್ಲ ಕಡೆ ಇದೆ. ನೀವು ಆ ಘಟ್ಟ ಮುಟ್ಟಿದಾಗ ಆ ನೋವು ಇನ್ನು ನಿಮ್ಮ ಪಾಲಿಗೆ ನೋವಾಗಿ ಉಳಿಯುವುದಿಲ್ಲ, ಅದು ನಿಮ್ಮನ್ನು ಪರಾಜಯಗೊಳಿಸುವುದಿಲ್ಲ. ನಾಳೆ ಬೆಳಿಗ್ಗೆಯೇ ಇದು ಹೀಗೆ ಆಗಬಹುದೆಂದು ನಿರೀಕ್ಷಿಸಬೇಡಿ. ಅದಕ್ಕೆ ಸಮಯ ಹಿಡಿಸುತ್ತದೆ, ಸಮಯ ಹಿಡಿಸುತ್ತದೆ. ಆದರೆ ಹೇಗೆ ಗಮನಿಸಬೇಕು ಎಂಬುದನ್ನು ಕಲಿತುಕೊಳ್ಳಿ. ಹಲವು ಬಾರಿ ನೀವು ಪ್ರತಿಕ್ರಿಯೆ ಮಾಡುತ್ತೀರಿ, ಏಕೆಂದರೆ ಪ್ರತಿಕ್ರಿಯೆ ಮಾಡುವುದು ನಿಮ್ಮ ಹಳೆಯ ಅಭ್ಯಾಸವಾಗಿದೆ. ಆದರೆ ಕೆಲವು ಕ್ಷಣಗಳು ಇರುತ್ತವೆ, ಆಗ ನೀವು ಪ್ರತಿಕ್ರಿಯೆ ಮಾಡುತ್ತಿರುವುದಿಲ್ಲ. ಈಗ ದುಃಖವೊಂದು ಆರ್ಯಸತ್ಯವಾಗುತ್ತದೆ. ಇದು ಮೊದಲ ಆರ್ಯಸತ್ಯ. ಈಗ ನೀವು ದುಃಖವನ್ನು ನಿರ್ಲಿಪ್ತರಾಗಿ ನೋಡುತ್ತಿದ್ದೀರಿ. ಹೀಗೆ ದುಃಖವನ್ನು ಸಾಕ್ಷೀಭಾವದಿಂದ ಪ್ರತಿಕ್ರಿಯೆ ಮಾಡದೆ ನೋಡುತ್ತಿರುವಾಗ ಅನುಭವದ ಮುಖಾಂತರ ಮನಸ್ಸಿನ ಆಳ ಆಳಕ್ಕೆ ಹೋಗುತ್ತಿದ್ದೀರಿ. ನೀವು ಆಳ ಆಳಕ್ಕೆ ಎರಡನೆಯ ಆರ್ಯಸತ್ಯದ ಕಡೆಗೆ ಹೋಗುತ್ತಿದ್ದೀರಿ, ನಿಮ್ಮ ದುಃಖದ ಕಾರಣದ ಕಡೆ. ಸಾಧಾರಣವಾಗಿ ಮೇಲ್ನೋಟಕ್ಕೆ ಪ್ರತಿಯೊಬ್ಬರೂ ಹೇಳುತ್ತಾರೆ, ಯಾವುದೋ ಹೊರಕಾರಣದಿಂದ ನಾನು ದುಃಖಿಯಾಗಿದ್ದೇನೆ, ಯಾರೋ ನನಗೆ ಇಷ್ಟವಾಗದ್ದನ್ನು ಹೇಳಿದರು ಅದಕ್ಕೆ ನನಗೆ ದುಃಖವಾಯಿತು, ಯಾರೋ ನನಗೆ ಇಷ್ಟವಾಗದ್ದನ್ನು ಮಾಡಿದರು ಅದಕ್ಕೆ ನಾನು ದುಃಖಿಯಾದೆ, ಅಥವಾ ನನ್ನ ಜೀವನದಲ್ಲಿ ನನಗೆ ಬೇಕಾದ್ದು ನಡೆಯಲಿಲ್ಲ ಅದಕ್ಕೆ ನನಗೆ ದುಃಖವಾಯಿತು. ಇದೆಲ್ಲ ಹೊರಗಿನ ಕಾರಣಗಳು, ಅವೆಲ್ಲ ಸತ್ಯವೇ, ಆದರೆ ಬಹಳ ಮೇಲುಮೇಲಿನ ಕಣ್ಣಿಗೆ ಕಾಣುವ ಸತ್ಯಗಳು. ನಿಜವಾದ ನಮ್ಮೊಳಗಿನ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮೆಲ್ಲ ಶಕ್ತಿ ಸಾಮರ್ಥ್ಯ ಬಳಸಿ ಹೊರಗಿನಿಂದ ಎಲ್ಲವನ್ನೂ ಸರಿ ಮಾಡಲು ಬದಲಿಸಲು ಯತ್ನಿಸುತ್ತೇವೆ. ಇದು ಅಸಾಧ್ಯದ ಕೆಲಸ. ಯಾರೂ ಯಾರನ್ನೂ ಬದಲಿಸಲಾಗುವುದಿಲ್ಲ. ನಾವು ಪ್ರಯತ್ನ ಮಾಡುತ್ತಲೇ ಇರಬಹುದು, ಯಾರಾದರೊಬ್ಬರು ಬದಲಾಗಲೂಬಹುದು. ಬೇರೆ ಯಾರಾದರೊಬ್ಬರು ತಲೆ ಎತ್ತಿ ನಮಗೆ ವಿರುದ್ಧವಾದದ್ದನ್ನು ಮಾಡುವುದಿಲ್ಲ ಎಂಬ ಖಾತ್ರಿಯೇನು? ಇದು ಮೇಲೆ ಮೇಲೆ ನಡೆಯುತ್ತಲೇ ಇರುತ್ತದೆ. ಒಬ್ಬರ ಜೀವನ ಕಾಲದಲ್ಲಿ ಬೇಕಾದ ವಿಷಯಗಳು ನಡೆಯಬಹುದು, ಬೇಡದವೂ ನಡೆಯಬಹುದು. ಹೆಚ್ಚು ಸಮಯ ಬೇಡದವೇ ನಡೆಯುತ್ತವೆ. ನಾವು ಎಲ್ಲವನ್ನು ಎದುರಿಸಲೇಬೇಕಾಗುತ್ತದೆ. ನೀವು ಮನಸ್ಸಿನ ಆಳ ಆಳಕ್ಕೆ ಹೋಗಬೇಕು ಮತ್ತು ನಿಮ್ಮ ದುಃಖದ ನಿಜವಾದ ಕಾರಣವನ್ನು ಪತ್ತೆ ಹಚ್ಚಬೇಕು. ಈ ಸಾಧನಾ ವಿಧಿಯು ಆಳಕ್ಕೆ ಪ್ರವೇಶಿಸಿ ನಿಮ್ಮ ದುಃಖದ ನಿಜವಾದ ಕಾರಣವನ್ನು ಹುಡುಕಲು ಸಹಾಯ ಮಾಡುತ್ತದೆ. ದುಃಖ ಹೊರಗಡೆ ಇಲ್ಲ, ಕೇವಲ ಭೋಗವಸ್ತುಗಳು ಹೊರಗಡೆ ಇವೆ. ದುಃಖ ಒಳಗೆ ಹುಟ್ಟುತ್ತದೆ. ದುಃಖ ಒಳಗೆ ಉದಿಸಿದಾಗ ಅದರ ಕಾರಣವೂ ಒಳಗೇ ಇರಬೇಕು. ನೀವು ಆಳ ಆಳಕ್ಕೆ ಹೋದಾಗ ನಿಮಗೆ ಇದು ಅರ್ಥವಾಗುತ್ತದೆ. ಈ ಪ್ರವಚನಗಳನ್ನು ಕೇಳುವುದರಿಂದಾಗಲಿ, ಧರ್ಮಗ್ರಂಥಗಳನ್ನು ಓದುವುದರಿಂದಾಗಲಿ, ಅಥವಾ ಪುಸ್ತಕಗಳನ್ನು ಓದುವುದರಿಂದಾಗಲಿ, ಅಥವಾ ಸತ್ಯವನ್ನು ಬುದ್ಧಿಯ ಮಟ್ಟದಲ್ಲಿ ಅರ್ಥ ಮಾಡಿಕೊಳ್ಳುವುದರಿಂದಾಗಲಿ ಇದು ಅರ್ಥವಾಗುವುದಿಲ್ಲ, ಖಂಡಿತ ಇಲ್ಲ. ಇದು ನನ್ನ ದುಃಖದ ಬೇರು ಎಂದು ನಿಮ್ಮ ಅನುಭವದಿಂದ ನಿಮಗೆ ಅರ್ಥವಾಗತೊಡಗುತ್ತದೆ. ಆಗ ನೀವು ಈ ಮೂಲ ಕಾರಣವನ್ನು ಅರಿಯತೊಡಗುತ್ತೀರಿ, ಗಮನಿಸತೊಡಗುತ್ತೀರಿ. ಎರಡನೆಯ ಆರ್ಯ ಸತ್ಯ, ದುಃಖದ ಕಾರಣ, ದುಃಖದ ವಾಸ್ತವ ಕಾರಣ. ಈ ಎರಡೂ ಸತ್ಯಗಳ ಅರಿವಾದಾಗ ಕೆಲಸ ಸುಲಭವಾಗುತ್ತದೆ. ಒಂದು ಉದಾಹರಣೆ, ಒಬ್ಬನಿಗೆ ಅನಾರೋಗ್ಯವಾಗಿದೆ. ವೈದ್ಯ ಬರುತ್ತಾನೆ. ರೋಗಿಯ ವ್ಯಾಧಿ ಏನೆಂದು ಕಂಡುಹಿಡಿಯಲಾರದ ವೈದ್ಯ ಆತನನ್ನು ಗುಣಪಡಿಸಲಾರ. ಆದ್ದರಿಂದ ಮೊದಲ ಕೆಲಸ ರೋಗ ಏನು? ಎರಡನೆಯ ಮುಖ್ಯ ವಿಷಯ, ಈ ರೋಗದ ಕಾರಣವೇನು? ಕೇವಲ ಅದರ ಮೇಲುಮೇಲಿನ ಲಕ್ಷಣಗಳನ್ನಲ್ಲ. ಅಕಸ್ಮಾತ್ ಒಬ್ಬ ವೈದ್ಯ ಕೇವಲ ರೋಗ ಲಕ್ಷಣಗಳನ್ನೇ ನೋಡುತ್ತಾನೆಂದರೆ ಈತ ಖಂಡಿತ ರೋಗವನ್ನು ಗುಣಪಡಿಸಲಾರ. ಇದಕ್ಕೆ ಆಳ ಪರಿಶೀಲನೆ ಬೇಕು. ರೋಗದ ನಿಜವಾದ ಕಾರಣ ತಿಳಿಯಿತೆಂದರೆ ಕೆಲಸ ಸುಲಭವಾಗುತ್ತದೆ. ಈ ಕಾರಣದ ನಿವಾರಣೆಗೆ ದಾರಿಯನ್ನು ಕಂಡುಹಿಡಿಯಬಹುದು. ಕಾರಣವನ್ನು ದೂರ ಮಾಡಿದರೆ ರೋಗದ ನಿವಾರಣೆಯಾಗುತ್ತದೆ. ಆದ್ದರಿಂದ ಈ ಸಾಧನೆಯಿಂದ ದುಃಖದ ನಿಜವಾದ ಕಾರಣವನ್ನು ನೀವು ಗಮನಿಸುವಿರಿ. ಮತ್ತು ಈ ವಿಧಿಯಿಂದ ಹೇಗೆ ಈ ನಿಜವಾದ ಕಾರಣವನ್ನು ನಿರ್ಮೂಲ ಮಾಡಬಹುದೆಂದು ನೀವು ಕಲಿಯುವಿರಿ. ಯಾವಾಗ ನಿಜವಾದ ದುಃಖದ ಕಾರಣವನ್ನು ಮೂಲದಿಂದ ನಿವಾರಿಸಲಾಗುವುದೋ ಆಗ ಮೂರನೆಯ ಸತ್ಯ ಮೇಲೆ ಬರುತ್ತದೆ. ಈಗ ಇದು ದುಃಖವೇ ಇಲ್ಲ. ನೀವು ದುಃಖದ ಆಳಕ್ಕೆ ಹೋಗಿ ಅದರ ಕಾರಣವನ್ನು ಬೇರಿಂದ ತೆಗೆದಿರಿ, ದುಃಖವನ್ನೇ ನಿವಾರಿಸಿದಿರಿ. ಈ ಪೂರ್ಣ ಪ್ರಕ್ರಿಯೆ ನಿಮಗೆ ಸ್ಪಷ್ಟವಾಗುತ್ತದೆ. ಇದೇ ನಾಲ್ಕನೆಯ ಆರ್ಯ ಸತ್ಯ. ಈ ನಾಲ್ಕು ಕೇವಲ ಬುದ್ಧಿಯಿಂದ ಅರಿಯುವುದಕ್ಕಲ್ಲ. ನಿಜ, ಬುದ್ಧಿಯಿಂದ ಇದನ್ನು ತಿಳಿಯಲೇಬೇಕು. ಆದರೆ ಇವನ್ನು ಪ್ರತ್ಯಕ್ಷವಾಗಿ, ವಾಸ್ತವವಾಗಿ, ಅನುಭವದಿಂದ ತಿಳಿಯಬೇಕು. ಆಗ ಮಾತ್ರ ಈ ವಿಧಿ ನಿಮಗೆ ಸಹಾಯ ಮಾಡಲು ಆರಂಭಿಸುತ್ತದೆ. ಮತ್ತು ಇದನ್ನೇ ನೀವು ಮಾಡಲು ಆರಂಭಿಸಿದ್ದೀರಿ. ಆಳ ಆಳ ಆಳಕ್ಕೆ ಹೋಗುತ್ತಿದ್ದೀರಿ. ಈಗ ನೀವು ಒಂದು ಆರಂಭವನ್ನಷ್ಟೇ ಮಾಡಿದ್ದೀರಿ. ನೋವು ಇದೆ, ನರಳಾಟ ಇದೆ. ಓ, ನೋವಿದೆ. ಬಹಳ ಹೊತ್ತು ಕುಳಿತಿರುವುದರಿಂದ ನೋವಿದೆ. ನಿಮಗೆ ನೋವಿದೆ, ಏಕೆಂದರೆ ಶರೀರದ ಈ ನೋವಿಗೆ ನೀವು ಮನಸ್ಸಿನ ನೋವನ್ನೂ ಸೇರಿಸಿಕೊಂಡು ಬಿಟ್ಟಿದ್ದೀರಿ ಎಂದು ಅರ್ಥವಾಗತೊಡಗುತ್ತದೆ. ನೀವು ಇದನ್ನು ಪ್ರತಿಕ್ರಿಯೆ ಇಲ್ಲದೆ ಕೇವಲ ಗಮನಿಸಲು ಕಲಿತಾಗ ಈ ನೋವು ಕಡಿಮೆಯಾಗುತ್ತದೆ. ನೀವು ಕೇವಲ ಗಮನಿಸುತ್ತಾ ಗಮನಿಸುತ್ತಾ ಇರುವಂತೆ ಹೊರಬರುತ್ತಾ ಹೊರಬರುತ್ತಾ ಹೋಗುವಿರಿ. ಇದೇನಾಗುತ್ತಿದೆ? ಎಲ್ಲ ಕಡೆ ಏಕೆ ಇಷ್ಟು ದುಃಖ ತಾಂಡವವಾಡುತ್ತಿದೆ? ತೃಷ್ಣೆಯಿಂದ, ಬಯಕೆಗಳಿಂದ ಹೀಗಾಗುತ್ತಿದೆ ಎಂಬುದು ನಿಚ್ಚಳವಾಗಿ ಸ್ಪಷ್ಟವಾಗುತ್ತಾ ಹೋಗುತ್ತದೆ. ರಾಗ, ಬಯಕೆ, ನಿಮಗೆ ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿಯೇ ಏನೋ ನಡೆಯಬೇಕೆಂದು ಬಯಕೆಯಿದೆ. ಅದು ಹಾಗೆ ಆಗುವುದಿಲ್ಲ. ನಿಮ್ಮ ಮನಸ್ಸಿಗೆ ಇಷ್ಟವಾಗದ್ದನ್ನು ನೀವು ತಳ್ಳಲು, ದೂರ ಮಾಡಲು ಪ್ರಯತ್ನಿಸುತ್ತಿದ್ದೀರಿ. ಇದು ಹಾಗೆ ನಡೆಯುವುದಿಲ್ಲ. ನೀವು ಈ ಬಯಕೆಗಳ ಮೋಹಕ್ಕೆ ಬಲಿಯಾಗುತ್ತೀರಿ. ಈ ರಾಗದ ಅಭ್ಯಾಸಕ್ಕೆ ಅಂಟಿಕೊಳ್ಳುತ್ತೀರಿ. ತೃಷ್ಣೆ, ತೃಷ್ಣೆ, ಬಯಕೆ, ಬಯಕೆ. ಈ ಸತ್ಯ ನೀವು ಆಳ ಆಳಕ್ಕೆ ಹೋಗ ಹೋಗುತ್ತಾ ಸ್ಪಷ್ಟವಾಗುತ್ತಾ ಸ್ಪಷ್ಟವಾಗುತ್ತಾ ಬರುತ್ತದೆ. ಒಳಗೆ ಯಾವ ಋತ ಅಥವಾ ನಿಯಮ ಕೆಲಸ ಮಾಡುತ್ತದೋ ಅದೇ ಹೊರಗೂ ಕೆಲಸ ಮಾಡುತ್ತಿದೆ. ಎಲ್ಲೆಡೆ ಒಂದೇ, ಅದರಲ್ಲಿ ಯಾವ ಭೇದವೂ ಇಲ್ಲ. ದುಃಖ ಇದೆ, ಇದು ಸ್ಪಷ್ಟವಾಗುತ್ತದೆ. ನೋಡಿ, ಜೀವನ ದುಃಖದಿಂದಲೇ ಆರಂಭವಾಗುತ್ತದೆ. ನಾವು ದುಃಖದ ಕ್ಷೇತ್ರವನ್ನೇ ಪ್ರವೇಶಿಸುತ್ತೇವೆ. ಜನ್ಮ ತಾಳುತ್ತಲೇ ನಾವು ದುಃಖದ ಕ್ಷೇತ್ರವನ್ನು ಪ್ರವೇಶಿಸುತ್ತೇವೆ. ನಮಗೆ ಒಂದು ತೃಷ್ಣೆ, ಆಸೆ ಇದೆ. ಬಹಳ ಬೇಗ ಈ ಆಸೆ ರಾಗವಾಗಿ, ಹಂಬಲವಾಗಿ, ಹೆಬ್ಬಯಕೆಯಾಗಿ, ಅಂಟಾಗಿ ಬದಲಾಗುತ್ತದೆ. ಮತ್ತು ನಾವು ಬಹಳ ಉದ್ವೇಗಕ್ಕೆ ಒಳಗಾಗುತ್ತೇವೆ. ಮಗು ಅಳುತ್ತದೆ, ನನಗೆ ಹಾಲು ಬೇಕು, ನೀರು ಬೇಕು. ಅದು ಅಳುತ್ತದೆ, ಏಕೆಂದರೆ ಇದಕ್ಕೆ ಗೊತ್ತಿರುವ ಭಾಷೆ ಇದೊಂದೇ. ಅದಾದ ನಂತರ ಮಗು ಬೆಳೆಯುತ್ತಾ ಬೆಳೆಯುತ್ತಾ ಈ ಬೇಡದ್ದು ನಡೆಯುತ್ತದೆ, ಆ ಬೇಡದ್ದು ನಡೆಯುತ್ತದೆ, ಈ ಬೇಕಾದ್ದು ನಡೆಯಲಿಲ್ಲ, ಆ ಬೇಕಾದ್ದು ನಡೆಯಲಿಲ್ಲ. ಜೀವನದೊಳಕ್ಕೆ ಪ್ರವೇಶವೇ ದುಃಖವಾಗಿದೆ. ಆ ದಿನಗಳ ಭಾಷೆಯಲ್ಲಿ ಜಾತೀಪಿ ದುಃಖ ಎಂದು ಹೇಳಲಾಯಿತು. ಬದುಕಿನ ಆರಂಭ ದುಃಖಕ್ಷೇತ್ರವನ್ನು ಪ್ರವೇಶಿಸುವುದೇ ಆಗಿದೆ. ಬೆಳೆಯುತ್ತಾ ಬೆಳೆಯುತ್ತಾ ಒಂದಲ್ಲ ಒಂದು ರೋಗ ಬರುತ್ತದೆ, ಈ ರೋಗ ಅಥವಾ ಆ ರೋಗ. ಮತ್ತೆ ಬೆಳೆಯುತ್ತಾ ಬೆಳೆಯುತ್ತಾ ಕ್ಷೀಣಿಸುವುದು, ಜೀರ್ಣವಾಗುವುದು, ಮುಪ್ಪಾಗುವುದು, ಮುಪ್ಪಾಗುವುದು. ಮುಪ್ಪು ಬಲು ದುಃಖಕರವಾಗಿದೆ. ಜರಾಪಿ ದುಃಖ, ಜರಾಪಿ ದುಃಖ. 100 ವರ್ಷದ ತುಂಬಿದ ವ್ಯಕ್ತಿ, ಅಜ್ಜಿ, ಅಜ್ಜ, ಈ ರೋಗ, ಆ ರೋಗ, ನರಳಾಟ, ಈ ನಿಶಕ್ತಿ, ಆ ದುರ್ಬಲತೆ, ಮುಪ್ಪಿನ ಕಾರಣ ಹಲವು ಸಮಸ್ಯೆಗಳು. ಅವರು ದೇವರನ್ನು ಬೇಡುತ್ತಾರೆ. ಓ ದೇವರೇ, ದಯವಿಟ್ಟು ನನ್ನನ್ನು ಕರೆದುಕೋ. ನಮ್ಮನ್ನು ಈ ದುಃಖದಿಂದ ಬಿಡಿಸು. ನಿನ್ನಲ್ಲಿ ಸಾವಿಗೆ ಕೊರತೆಯಿಲ್ಲ. ದಯವಿಟ್ಟು ನಮ್ಮನ್ನು ಕರೆದುಕೋ. ಅವರು ಬೇಡಿಯೇ ಬೇಡುತ್ತಾರೆ. ಮಾರನೆಯ ದಿನ ವೈದ್ಯರು ಬಂದು ಪರೀಕ್ಷಿಸುತ್ತಾರೆ. ಅಜ್ಜಿ, ನಿಮಗೆ ಕರೆ ಬಂದಿದೆ. ನಾಳೆ ನೀವು ಕೊನೆಯುಸಿರು ಎಳೆಯಬಹುದು. ಅಜ್ಜ, ನಾಳೆ ನೀವು ಹೋಗಿಬಿಡಬಹುದು. ಈ ಮುದುಕಿ ಮುದುಕ ಅಳುತ್ತಾರೆ. ಓ ಬೇಡಬೇಡ ಡಾಕ್ಟರೇ, ನಾನು ತಪ್ಪು ಪ್ರಾರ್ಥನೆ ಮಾಡಿದೆ. ನಾನು ಸಾಯಲಾರೆ. ನನಗೆ ಸಾಯಲು ಇಷ್ಟವಿಲ್ಲ. ನನ್ನ ಮಗ, ನನ್ನ ಮೊಮ್ಮಗ, ನನ್ನ ಮರಿಮಗ, ಅವನ ಮೊಮ್ಮಕ್ಕಳನ್ನು ನೋಡಬೇಕು. ನಾನು ಇನ್ನೂ ಅದು ಮಾಡಬೇಕು, ಇದು ಮಾಡಬೇಕು. ಹೇಗಾದರೂ ನನ್ನನ್ನು ಉಳಿಸಿ. ನನಗೆ ಸಾಯಲು ಇಷ್ಟವಿಲ್ಲ. ಓ ಸಾವು ಬಲು ಹಿಂಸೆ, ಬಲು ದುಃಖ. ಮರಣಂಪಿ ದುಃಖಂ, ಮರಣಂಪಿ ದುಃಖಂ. ಮತ್ತೇನು? ಈ ವ್ಯಕ್ತಿ, ಈತ ಮರದಡಿಯಲ್ಲಿ ಕುಳಿತು ಬುದ್ಧಿವಿಲಾಸ ಮಾಡುತ್ತಿರಲಿಲ್ಲ, ಕಲ್ಪನೆಯ ಆಟ ಆಡುತ್ತಿರಲಿಲ್ಲ. ತನ್ನೊಳಗಿನ ಸತ್ಯದ ಪ್ರತ್ಯಕ್ಷ ಅನುಭವ ಮಾಡಿಕೊಳ್ಳುತ್ತಿದ್ದ. ಏಕೆ? ದುಃಖಕ್ಕೆ ಕಾರಣವೇನು? ಆಳ ಆಳ ಆಳಕ್ಕೆ ಹೋಗುತ್ತಾ ಒಂದು ಸತ್ಯ ಸ್ಪಷ್ಟವಾಯಿತು. ಓ, ನಾವು ಏನನ್ನಾದರೂ ಬಯಸಿದರೆ, ಆ ಬಯಕೆ ಪೂರ್ತಿಯಾಗದಿದ್ದರೆ, ಕೈಗೂಡದಿದ್ದರೆ ನಾವು ದುಃಖಿಗಳಾಗುತ್ತೇವೆ. ಉದಾಹರಣೆಗೆ, ನೀವು ಧ್ಯಾನದಲ್ಲಿ ಕುಳಿತಿದ್ದೀರಿ. ನೀವು ಬಯಸುತ್ತೀರಿ ಈ ನೋವು ಹೊರಟು ಹೋಗಲಿ ಎಂದು. ಅದು ಹೋಗದು, ನಿಮಗೆ ದುಃಖವಾಯಿತು. ನಮಗೆ ಬಹಳಷ್ಟು ಆನಂದದ ಅನುಭವ ಬರಲಿ ಎಂದು ಬಯಸುತ್ತೀರಿ, ಅದು ಬಾರದು, ನಿಮಗೆ ದುಃಖ. ನೀವು ಬಯಸಿದ್ದು ನಿಮಗೆ ಸಿಗದು, ನೀವು ದುಃಖಪಡುತ್ತೀರಿ. ನಿಮಗೆ ಪ್ರಿಯವಲ್ಲದ ಜನ, ಇಷ್ಟವಾಗದ ಪರಿಸ್ಥಿತಿಗಳು, ಅವರ ಸಹವಾಸ ಮಾಡಲೇಬೇಕಾಗುತ್ತದೆ, ಅವನ್ನು ಎದುರಿಸಲೇಬೇಕಾಗುತ್ತದೆ. ಪ್ರಿಯಜನ ಹಿತಕರ ಸನ್ನಿವೇಶ, ಪ್ರಿಯಜನರಿಂದ ವಿಯೋಗವಾಗುತ್ತದೆ, ಹಿತಕರ ಸನ್ನಿವೇಶ ಬದಲಾಗುತ್ತದೆ. ಇದು ಬಲು ದೊಡ್ಡ ದುಃಖ, ಬಲು ದೊಡ್ಡ ದುಃಖ. ಆತ ಈ ಎಲ್ಲವನ್ನು ತನ್ನೊಳಗೆ ಅರಿಯುತ್ತಿದ್ದ. ಹೀಗೆ ಒಳಗೆ ಆಳ ಆಳ ಆಳದಲ್ಲಿ ಅಧ್ಯಯನ ಮಾಡುತ್ತಾ ಒಂದು ಹಂತದಲ್ಲಿ ಸಂಖಿತ್ತೇನ ಪಂಚುಪಾದಾನ ಖಂದಾ ದುಃಖ, ಎಂದರೆ ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಸ್ಕಂದಗಳು 5, 4 ಮನಸ್ಸಿನ ಭಾಗಗಳು ಮತ್ತು 1 ಶರೀರ. ಈ 5 ಬಗೆಗಿನ ಆಸಕ್ತಿಯೇ ಅಂಟೇ ದುಃಖಕ್ಕೆ ಕಾರಣ. 1 ಈ ಶರೀರ ಸ್ಕಂದ, ಪರಮಾಣುಗಳು. ಈ ಇಡೀ ಶರೀರ ಪರಮಾಣುಗಳ ಕಲಾಪಗಳ ಪುಂಜವಾಗಿದೆ, ಮತ್ತು ಉಳಿದ 4 ಮನಸ್ಸಿನ ಸ್ಕಂದಗಳು. ವಿಜ್ಞಾನ, ತಿಳಿಯುವ ಮನಸ್ಸಿನ ಭಾಗ. ಸಂಜ್ಞ, ಬೆಲೆ ಕಟ್ಟುವ ಭಾಗ. ವೇದನ, ಅನುಭವಕ್ಕೆ ತಂದುಕೊಳ್ಳುವ ಭಾಗ. ಮತ್ತು ಸಂಖಾರ, ಪ್ರತಿಕ್ರಿಯೆ ಮಾಡುವ ಭಾಗ. ಈ 5 ಸೇರಿ ಈ ವ್ಯಕ್ತಿತ್ವ ಆಗಿದೆ. ಈ ನಾನು ಮತ್ತು ಇದರ ಬಗೆಗೆ ಅತೀವ ಆಸಕ್ತಿ. ಅಂಟು, ಉಪಾದಾನ. ಉಪಾದಾನ ಎಂದರೆ ಗಟ್ಟಿಯಾದ ಅಂಟು, ಆಸಕ್ತಿ. ಇವು 5 ಸ್ಕಂದಗಳು. ನಾವು ಇದಕ್ಕೆ ಅಂಟಿಕೊಳ್ಳುತ್ತಾ ದುಃಖದಲ್ಲಿ ಮುಳುಗಿ ಏಳುತ್ತಿರುತ್ತೇವೆ. ಈ ಮಾತು ಸ್ಪಷ್ಟ ಅತಿಸ್ಪಷ್ಟವಾಯಿತು. ಈ ಉಪಾದಾನ, ಈ ಅಂಟು, ಈ ಆಸಕ್ತಿ ದುಃಖಕ್ಕೆ ಕಾರಣ. 4 ಮೂಲಭೂತ ಆಸಕ್ತಿಗಳಿವೆ. 1 ಆಸಕ್ತಿ ನಾನು. ಈ ನಾನು ಏನೆಂದು ತಿಳಿಯದೆಯೂ ಈ ನಾನು ಕೇವಲ ಕಲ್ಪನೆಯಾಗಿದ್ದರೂ ಅದಕ್ಕೆ ಅಂಟಿಕೊಳ್ಳುವುದು. ಈ ಪರಮಾಣುಗಳ ಗೊಂಚಲು, ಪುಂಜ. ಈ ಪರಮಾಣುಗಳ ರಾಶಿ ನಾನೇನು? ಆದರೂ ನಾವು ನಾನು ನಾನು ಎಂದು ಕರೆದುಕೊಳ್ಳುತ್ತೇವೆ. ಈ 4 ಮನಸ್ತತ್ವಗಳು. ಈ ಮನಸ್ಸಿನ ಈ ಗುರುತಿಸುವ ಭಾಗ ಗುರುತಿಸಿ ಹೊರಟು ಹೋಗುತ್ತದೆ, ಗುರುತಿಸುತ್ತದೆ, ಹೊರಟು ಹೋಗುತ್ತದೆ. ಇದು ನಾನೇನು? ಈ ಬೆಲೆ ಕಟ್ಟುವ ಭಾಗ ಬೆಲೆ ಕಟ್ಟುತ್ತದೆ, ಹೊರಟು ಹೋಗುತ್ತದೆ. ಇದು ನಾನೇನು? ಈ ಅನುಭವಕ್ಕೆ ತಂದುಕೊಳ್ಳುವ ಭಾಗ ಅನುಭವಕ್ಕೆ ತಂದುಕೊಳ್ಳುತ್ತದೆ ಮತ್ತು ಹೊರಟು ಹೋಗುತ್ತದೆ. ಇದು ನಾನೇನು? ಅಥವಾ ಈ 5 ಸಮುಚ್ಚಯ ಗುಂಪು ನಾನೇನು? ಆದರೆ ಈ ನಾನು ಎಷ್ಟೊಂದು ಮಹತ್ವದ್ದು! ಯಾವಾಗಲೂ ನಾನು ಅತಿದೊಡ್ಡದು. ಯಾರಾದರೂ ಈ ನಾನುವಿನ ವಿರುದ್ಧ ಏನಾದರೂ ಹೇಳಿಬಿಟ್ಟರೂ ಎಷ್ಟು ಸಿಟ್ಟು ಬರುತ್ತದೆ, ಎಷ್ಟು ತಳಮಳವಾಗುತ್ತದೆ. ಇದೆಲ್ಲ ನಾನು ಎಂದರೆ ಏನೆಂದು ಗೊತ್ತಿಲ್ಲದಿದ್ದಾಗ ಕೂಡ ಒಂದು ಕಾಲ್ಪನಿಕ ನಾನು, ಒಂದು ಕೃತಕ ಸೃಷ್ಟಿಯ ನಾನು. ಆದರೂ ಈ ನಾನುವಿನ ಅಂಟು ಬಹಳ ಗಾಢವಾದದ್ದು. ಯಾರಾದರೂ ಈ ನಾನುವಿನ ವಿರುದ್ಧ ಏನಾದರೂ ಮಾಡಿಬಿಟ್ಟರೆ ಮತ್ತೆ ಅದೇ ಕೆರಳಿ ಹೋಗುತ್ತೇವೆ, ಉದ್ವಿಗ್ನರಾಗುತ್ತೇವೆ, ಎಷ್ಟು ದುಃಖಿಗಳಾಗುತ್ತೇವೆ. ನಾನು ನಾನು ನಾನು, ಈ ನನ್ನ ಬಗೆಗೆ ಭಯಂಕರ ಅಂಟು. ಇದರಿಂದ ಬರೀ ದುಃಖವೇ ದುಃಖ, ದುಃಖವಲ್ಲದೆ ಇನ್ನೇನೂ ಇಲ್ಲ. ಈಗ ಈ ವೃತ್ತ ದೊಡ್ಡದಾಗುತ್ತಾ ಹೋಗುತ್ತದೆ. ನಾನುವಿನ ಸುತ್ತ ನನ್ನದು, ನನ್ನದುವಿಗೂ ಹರಡುತ್ತದೆ. ಈ ನನ್ನದುವಿನ ಬಗೆಗೂ ಅಷ್ಟೇ ಆಸಕ್ತಿ, ಅಷ್ಟೇ ನಂಟು. ನನ್ನದು, ನನ್ನದು, ನನ್ನದು. ಓ, ನನ್ನ ಕೈಗಡಿಯಾರ, ತುಂಬ ಸುಂದರ ಗಡಿಯಾರ, ಬಹಳ ಬೆಲೆಬಾಳುವ ಗಡಿಯಾರ. ನನ್ನ ಒಬ್ಬ ವಿದ್ಯಾರ್ಥಿ ವಿದೇಶದಿಂದ ತಂದು ನನಗಾಗಿ ಕೊಟ್ಟದ್ದು. ಬಲು ಮುದ್ದಾದ, ಬಲು ಬೆಲೆಬಾಳುವ ಗಡಿಯಾರ. ಒಂದು ದಿನ ನನ್ನ ಉದಾಸೀನದಿಂದ ಕೆಳಗೆ ಬಿತ್ತು, ಒಡೆದು ಹೋಯಿತು. ನಾನು, ಓ, ನನ್ನ ಅಮೂಲ್ಯ ಗಡಿಯಾರ ಒಡೆದು ಹೋಯಿತು. ನಮ್ಮ ದೇಶದಲ್ಲಿ ಇದರ ಬಿಡಿಭಾಗ ಕೂಡ ಸಿಗುವುದಿಲ್ಲ. ಇದನ್ನು ಹೇಗೆ ರಿಪೇರಿ ಮಾಡಿಸುತ್ತೇನೆ? ಬರೀ ಅಳು, ಅಳು, ಅಳುವೋ ಅಳು. ಇದೇ ಥರದ ಕೈಗಡಿಯಾರ, ಇಷ್ಟೇ ಬೆಲೆಯುಳ್ಳದ್ದು, ನನ್ನ ಮಿತ್ರನ ಕೈಯಿಂದ ಬಿದ್ದು ಹೀಗೆ ಒಡೆದು ಹೋಯಿತು. ನಾನು ಅಳುವುದಿಲ್ಲ, ನಾನು ಖಂಡಿತ ಅಳುವುದಿಲ್ಲ. ಅದಕ್ಕೆ ಬದಲಾಗಿ ಬುದ್ಧಿವಾದ ಹೇಳುತ್ತೇನೆ. ಅಯ್ಯ ಮಿತ್ರ, ನೀನು ಸ್ವಲ್ಪ ಎಚ್ಚರದಿಂದಿರಬೇಕಿತ್ತು. ಈ ಥರದ ಗಡಿಯಾರ ನಮ್ಮ ದೇಶದಲ್ಲಿ ಇಲ್ಲ, ಇದರ ಬಿಡಿಭಾಗವೂ ಸಿಕ್ಕುವುದಿಲ್ಲ. ನಾನು ಈಗ ಅಳುವುದೇ ಇಲ್ಲ. ಅಂಥದೇ ಗಡಿಯಾರ, ಅಷ್ಟೇ ಬೆಲೆ ಬಾಳುವಂಥದ್ದು. ಆದರೆ ನಾನು ಅಳುವುದೇ ಇಲ್ಲ. ಯಾರೂ ಬೆಲೆ ಬಾಳುವ ಗಡಿಯಾರ ಒಡೆದು ಹೋಯಿತೆಂದು ಅಳುವುದಿಲ್ಲ. ನನ್ನ ಗಡಿಯಾರ ಮುರಿಯಿತೆಂದು, ನನ್ನ ಗಡಿಯಾರ, ನನ್ನ ಗಡಿಯಾರ ಒಡೆಯಿತೆಂದು ಅಳುತ್ತಾರೆ. ಈ ನನ್ನ ನನ್ನವಿನ ಮೇಲೆ ಪರಮ ಆಸಕ್ತಿ, ನನ್ನದು ನನ್ನದು. ಈ ನನ್ನದರ ಬೆಲೆ ಕೇವಲ ಕೆಲವು ರೂಪಾಯಿಗಳಿರಬಹುದು ಅಥವಾ ಲಕ್ಷಾಂತರವೂ ಇರಬಹುದು, ಅದರಿಂದೇನೂ ವ್ಯತ್ಯಾಸವಾಗುವುದಿಲ್ಲ. ಅದರ ಬಗ್ಗೆ ಅಂಟು ಎಷ್ಟಿದೆಯೋ ಅಷ್ಟು ದುಃಖ ಖಂಡಿತ ಆಗುತ್ತದೆ. ಆಸಕ್ತಿ ಆಳವಾದಷ್ಟು ದುಃಖ ಆಳವಾಗುತ್ತದೆ, ಆಸಕ್ತಿ ಬಲವಾದಷ್ಟು ದುಃಖ ಪ್ರಬಲವಾಗುತ್ತದೆ. ಇದು ಪ್ರಕೃತಿಯ ನಿಯಮ. ನೀವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಇದು ಹೆಚ್ಚು ಹೆಚ್ಚು ಸ್ಪಷ್ಟವಾಗುತ್ತಾ ಹೋಗುತ್ತದೆ. ಈ ಆಸಕ್ತಿ, ಈ ಅಂಟು ಖಂಡಿತ ದುಃಖವನ್ನು ತರುತ್ತದೆ, ದುಃಖವನ್ನೇ ತರುತ್ತದೆ. ಒಂದು ಘಟನೆ. ಆ ದಿನಗಳಲ್ಲಿ ನಾನಿನ್ನು ಭಾರತಕ್ಕೆ ಹೊಸವನಾಗಿದ್ದೆ. 2-3 ವರ್ಷಗಳ ಹಿಂದಷ್ಟೇ ಬರ್ಮಾದಿಂದ ಬಂದಿದ್ದೆ. ಧ್ಯಾನ ಕೇಂದ್ರಗಳು ಇನ್ನೂ ಇರಲಿಲ್ಲ. ದುಃಖಿಗಳಾದ ಜನರಿಗೆ ಈ ವಿದ್ಯೆ ಸಿಗಲಿ ಎಂದು ಉತ್ಸುಕರಾದ ಕೆಲವರು ಅಲ್ಲಿ ಇಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ, ಅದು ಮಸೀದಿಯೋ ಮಂದಿರವೋ ಚರ್ಚೋ ಅಥವಾ ಶಾಲೆಯೋ, ಎಲ್ಲಾದರೂ ಶಿಬಿರದ ವ್ಯವಸ್ಥೆ ಮಾಡುತ್ತಿದ್ದರು. ಒಂದು ಜೈನರ ದೇವಸ್ಥಾನ, ಜೈನ ತೀರ್ಥಕ್ಷೇತ್ರದಲ್ಲಿ, ಬಹಳ ದೂರದ ಹಳ್ಳಿಯಲ್ಲಿ, ಅಲ್ಲಿ ಒಂದು ಶಿಬಿರದ ವ್ಯವಸ್ಥೆಯಾಯಿತು. ಆ ಹಳ್ಳಿಯವರು ಕೇವಲ ಒಬ್ಬರೋ ಇಬ್ಬರೋ ಇದ್ದರು. ಹೆಚ್ಚು ಜನ ವಿದ್ಯಾರ್ಥಿಗಳು ಸುತ್ತಮುತ್ತಲ ನಗರಗಳಿಂದ ಬಂದಿದ್ದರು. ಒಬ್ಬ ಬಡ ಮುದುಕಿ ಆ ಶಿಬಿರಕ್ಕೆ ಬಂದಿದ್ದಳು. ಯಾರೋ ಅವಳಿಗೆ ರೈಲು ಖರ್ಚು ಕೊಟ್ಟಿದ್ದರು. 2, 3, 4, 5 ದಿನಗಳು ಆಕೆ ಬಹಳ ಸಂತೋಷವಾಗಿದ್ದಳು. ಆಕೆ ಧ್ಯಾನದಲ್ಲಿ ಮುಂದುವರಿಯುತ್ತಿದ್ದಳು. ಇದ್ದಕ್ಕಿದ್ದ ಹಾಗೆ 5ನೇ ದಿನ ಅಥವಾ 6ನೇ ದಿನವೋ ಆಕೆಗೆ ದೇವಸ್ಥಾನದಲ್ಲಿ ಏನೋ ಪೂಜೆ, ಆಶೀರ್ವಾದ, ಪ್ರಸಾದ ಕೊಡುತ್ತಾರೆಂದು ಗೊತ್ತಾಯಿತು. ಆಕೆ ಕೇಳಿದಳು, ನಾನೂ ಹೋಗಬಹುದೇನು? ನಾನೂ ಭಾಗವಹಿಸಬಹುದೇನು? ಕಾರ್ಯಕ್ರಮದಲ್ಲಿ ಏನೂ ಬರೆದಿಲ್ಲ. ವ್ಯವಸ್ಥಾಪಕರು ಹೇಳಿದರು, ನೀನೂ ಹೋಗಬಹುದು, ಆದರೆ ಧ್ಯಾನ ಮಾಡಬೇಕು. ಆಯಿತು, ನಾನು ಧ್ಯಾನ ಮಾಡುತ್ತೇನೆ. ಆಕೆ ಬಂದಳು, ಧ್ಯಾನವನ್ನು ಮಾಡಿದಳು. ಧರ್ಮಗೀತೆಗಳ ಗಾಯನದ ನಂತರ ಬಹಳ ಸಂತೋಷದಿಂದ ನಗುನಗುತ್ತಿದ್ದಳು. ಆನಂದವೋ ಆನಂದ. ಅವಳು ತನ್ನ ತಂಗಿದ್ದ ಸ್ಥಳಕ್ಕೆ ಹೋದಳು. ಅಲ್ಲಿ ತಲುಪಿದೊಡನೆ ಜೋರಾಗಿ, ಬಲು ಜೋರಾಗಿ ಅಳತೊಡಗಿದಳು. ಜನ ಅವಳ ಬಳಿ ಸೇರಿದರು. ಏನಾಯಿತು? ಚೇಳುಗೀಳು ಕಚ್ಚಿತೇನು? ಹಾವು ಕಚ್ಚಿತೇನು? ಈ ಅಜ್ಜಿಗೆ ಏನಾಯಿತು? ಏಕೆ ಏನೂ ಹೇಳುತ್ತಿಲ್ಲ? ಬರೀ ಅಳು ಅಳು ಅಳು. ಸ್ವಲ್ಪ ಹೊತ್ತಿನ ನಂತರ ಬಿಕ್ಕುತ್ತಾ ಬಿಕ್ಕುತ್ತಾ ಹೇಳಿದಳು, ಈ ಶಿಬಿರಕ್ಕೆ ಬಂದಾಗ ನನ್ನ ಒಂದು ಬಟ್ಟೆಯ ಎಲೆಯ ಅಡಿಕೆ ಚೀಲ ತಂದಿದ್ದೆ. ಅದರಲ್ಲಿ 20 ರೂಪಾಯಿಗಳಿದ್ದವು. 20 ರೂಪಾಯಿ, ಇದು ನನ್ನ ಇಡೀ ಜೀವಮಾನದ ಉಳಿತಾಯ. ಈ 20 ರೂಪಾಯಿಗಳು ಮತ್ತು 60 ವರ್ಷಗಳ ಹಿಂದೆ ನನ್ನ ಮದುವೆಯಲ್ಲಿ ನನಗೆ ಹಾಕಿದ್ದ ಬೆಳ್ಳಿ ಒಡವೆ ಸಹ ಅದರಲ್ಲಿತ್ತು. ಈ ಶಿಬಿರಕ್ಕೆ ಬಂದಾಗ ಯಾರೋ ಒಂದು ಚೂರು ಮಿಠಾಯಿ ಕೊಟ್ಟಿದ್ದು ಅದರಲ್ಲೇ ಇತ್ತು. ನಾನು ಧ್ಯಾನಕ್ಕೆ ಹೋದಾಗಲೆಲ್ಲ ಅದನ್ನು ಕಾಲಿನ ಅಡಿಯಲ್ಲಿ ಇಟ್ಟುಕೊಳ್ಳುತ್ತಿದ್ದೆ. ಮಲಗಿದಾಗ ನನ್ನ ತಲೆದಿಂಬಿನ ಅಡಿ ಇಟ್ಟುಕೊಳ್ಳುತ್ತಿದ್ದೆ. ಬೆಳಿಗ್ಗೆ ಹೋದಾಗ ನನ್ನ ರೂಮಿನಲ್ಲೇ ಬಿಟ್ಟು ಹೋಗಿದ್ದೆ. ನನ್ನ ಸಂಪತ್ತೆಲ್ಲ ಹೋಯಿತು. ಆಕೆ ಅಳುತ್ತಲೇ ಇದ್ದಳು. ಜನ ಹೇಳಿದರು, 20 ರೂಪಾಯಿ ನಗದು, ಮತ್ತೆ ಒಂದು 20 ರೂಪಾಯಿ ಬೆಲೆ ಬಾಳುವ ಬೆಳ್ಳಿ ಒಡವೆ, ಹೆಚ್ಚೆಂದರೆ 50 ರೂಪಾಯಿ. ಅಳಬೇಡ ಅಜ್ಜಿ, ನಾವು ನಿಮಗೆ 50 ರೂಪಾಯಿ ಕೊಡುತ್ತೇವೆ. ನೀನು ನಿನ್ನ ಸಾಧನೆ ಮುಂದುವರೆಸು. ನೀನು ಬಹಳ ಚೆನ್ನಾಗಿ ಧ್ಯಾನ ಮಾಡುತ್ತಿದ್ದೆ. ಅವಳು ಇನ್ನೂ ಅಳುತ್ತಲೇ ಇದ್ದಳು, ಅಳುತ್ತಲೇ ಇದ್ದಳು. ಜನ ಯೋಚಿಸಿದರು, ನಾವು ಒಂದಿಷ್ಟು ಹಣ ಹೊಂದಿಸಿ ಅವಳ ಕೈಯಲ್ಲಿ ಇಟ್ಟುಬಿಟ್ಟರೆ ಮಾತ್ರ ಅವಳ ಅಳು ನಿಲ್ಲುತ್ತದೆ. ಅವರು ಹಣ ಹೊಂದಿಸಿ ಆಕೆಗೆ ಕೊಡಲು ಹೋದರು. ಅವಳು ಆ ಹಣವನ್ನು ದೂರ ಎಸೆದು ಬಿಟ್ಟಳು. ಈ ಹಣ ತೆಗೆದುಕೊಂಡು ನಾನೇನು ಮಾಡಲಿ? ನನ್ನ ಮದುವೆಯ ಆ ಬೆಳ್ಳಿ ಒಡವೆ, ಓ, ಅದು ನನಗೆ ಇನ್ನೆಲ್ಲಿ ಸಿಗುತ್ತದೆ? ಅದು ಹೊರಟೇ ಹೋಯಿತು. ಜನ ಅದನ್ನು ಹುಡುಕುತ್ತಲೇ ಇದ್ದರು, ಅದು ಸಿಕ್ಕಲೇ ಇಲ್ಲ. ಅಂದು ಸಂಜೆ ಮರದ ಮೇಲೆ ಒಂದು ಕೋತಿ ಆ ಚೀಲದಿಂದ ಮಿಠಾಯಿಯನ್ನು ತೆಗೆದು ತಿನ್ನುತ್ತಿರುವುದನ್ನು ನೋಡಿದರು. ಜನ ಅದನ್ನು ಅಟ್ಟಿಸಿಕೊಂಡು ಹೋಗಿ ಆ ಚೀಲ ಕಿತ್ತು ತಂದರು. ಆ ಬೆಳ್ಳಿಯ ಒಡವೆಯನ್ನು ಆಕೆಗೆ ಕೊಟ್ಟರು. ಆಕೆ ಅಳು ನಿಲ್ಲಿಸಿದಳು. ತೃಷ್ಣೆ, ಹಂಬಲ, ಪದಾರ್ಥ 20 ರೂಪಾಯಿ ಬೆಲೆ ಬಾಳುವುದಿರಬಹುದು ಅಥವಾ 20 ಲಕ್ಷದ್ದಿರಬಹುದು, ಇದರಿಂದ ಯಾವ ವ್ಯತ್ಯಾಸವೂ ಆಗುವುದಿಲ್ಲ. ಅದರ ಬಗ್ಗೆ ಎಷ್ಟು ಅಕ್ಕರೆ, ಅಂಟು ಇದೆಯೋ ಅಷ್ಟು ದುಃಖ ಕಟ್ಟಿಟ್ಟದ್ದೇ. ನಾನು, ನನ್ನದು ಈ ಶಬ್ದಗಳನ್ನು ಹೇಳಬಹುದು, ಹೇಳದೆಯೂ ಇರಬಹುದು, ಅದರಿಂದಲೂ ವ್ಯತ್ಯಾಸವಾಗದು. ಆದರೆ ಈ ನಾನು, ನನ್ನದು ಮತ್ತು ಇದರ ಬಗ್ಗೆ ಇರುವ ಅಕ್ಕರೆ, ಆಸಕ್ತಿ, ಅಂಟು, ಇದರಿಂದಲೇ ದುಃಖ. ಇದೇ ದುಃಖ. ನನಗೆ ಇನ್ನೊಂದು ಘಟನೆ ನೆನಪಾಗುತ್ತಿದೆ. ಮತ್ತೆ ಉತ್ತರ ಭಾರತದ ಒಂದು ಬಲುದೂರ ಸಣ್ಣ ಹಳ್ಳಿಯಲ್ಲಿ ಒಬ್ಬ ಪಂಡಿತ ಭಿಕ್ಕು ಭಾಗವಹಿಸಿದ್ದರು. ಐದಾರು ದಿನಗಳ ನಂತರ ಆತ ನನ್ನ ಬಳಿ ಬಂದರು. ಗೋಯಂಕಾಜಿ, ಮಧ್ಯಾಹ್ನ 12 ರಿಂದ 1 ಗಂಟೆಯ ಭೇಟಿಯ ಸಮಯದಲ್ಲಿ ಎಲ್ಲರಿಗೂ 10 ನಿಮಿಷ ಅವಕಾಶ ಕೊಡುತ್ತೀರಿ. ಈ ಗೃಹಸ್ಥರಿಗೆ ಏಕೆ 10 ನಿಮಿಷ? ಅವರಿಗೆ ಕೇಳಲು ಏನು ಇರುತ್ತದೆ? 10 ನಿಮಿಷ ಸಹ ಅವರಿಗೆ ಬಹಳ ಹೆಚ್ಚೆ. ನಾನೊಬ್ಬ ಭಿಕ್ಷು, ಸನ್ಯಾಸಿ, ನನ್ನಲ್ಲಿ ಹಲವು ಪ್ರಶ್ನೆಗಳಿವೆ. ನನಗೆ 1/2 ಗಂಟೆ ಕೊಡಿ. ನಾನು ಉತ್ತರಿಸಿದೆ, ಭಂತೇಜಿ, ನೀವು ದೊಡ್ಡ ದೊಡ್ಡ ತತ್ವಶಾಸ್ತ್ರ ಮಾತಾಡುತ್ತೀರೆಂದು ನನಗೆ ಗೊತ್ತು. ನನಗೆ ಇದೆಲ್ಲ ಬೇಕಿಲ್ಲ, ಅಷ್ಟು ಸಮಯ ನಿಮಗೆ ಕೊಡಲಾರೆ. ಓ ಇಲ್ಲ ಗೋಯಂಕಾಜಿ, ಈ ಕಳೆದು 5 ದಿನಗಳಿಂದ ನನಗೆ ಈ ದರ್ಶನಶಾಸ್ತ್ರಗಳೆಲ್ಲ ಕೆಲಸಕ್ಕೆ ಬಾರದವೆಂದು ಅರ್ಥವಾಗಿದೆ. ನಾನು ಬರೀ ಸಾಧನೆಯ ವಿಷಯದಲ್ಲಷ್ಟೇ ಮಾತಾಡುತ್ತೇನೆ. ಸಾಧನಾ ವಿಧಿಯ ಬಗ್ಗೆ? ವಿಧಿಯ ಬಗ್ಗೆ ಮಾತನಾಡಲು ಅಷ್ಟು ಸಮಯ ಏಕೆ ಬೇಕು? ಓ ದಯವಿಟ್ಟು 1/2 ಗಂಟೆ ಕೊಡಿ. ಆಯಿತು, ಹೇಗೋ ಹೊಂದಿಸಿಕೊಡುತ್ತೇನೆ, ಬನ್ನಿ. ಆತ ಬಂದರು. 4-5 ನಿಮಿಷಗಳು ವಿಧಿಯ ಬಗ್ಗೆ ಮಾತನಾಡಿದರು. ಇದ್ದಕ್ಕಿದ್ದಂತೆ ವಿಷಯ ಬದಲಿಸಿದರು. ಗೋಯಂಕಾಜಿ, ಆ ನಗರದಲ್ಲಿ, ಆತ ಬಂದ ನಗರ, ನಿಮ್ಮ ಸನ್ಯಾಸಿ ಮಠದಲ್ಲಿ.
ನನ್ನ ಮಠವೇ? ಮಠಗಳು ಇರುವುದು ಭಿಕ್ಷುಗಳಿಗಾಗಿ, ಗೃಹಸ್ಥರಿಗಲ್ಲ. ನಾನೊಬ್ಬ ಸಂಸಾರಿ, ನನಗೆ ಮಠ ಇರುವುದು ಹೇಗೆ ಸಾಧ್ಯ?
ಗೋಯಂಕಾಜಿ, ಅರ್ಥ ಮಾಡಿಕೊಳ್ಳಿ, ನಿಮ್ಮ ಮಠ.
ಭಂತೇಜಿ, ನನ್ನ ಮಠ ಸಾಧ್ಯವಿಲ್ಲ. ನಾನು ಸಂಸಾರಿ ಮತ್ತು ನಾನು ಅದರ ಸಾಕ್ಷಿಯನ್ನು ನನ್ನ ಬಳಿಯೇ ಇಟ್ಟುಕೊಂಡಿದ್ದೇನೆ. ನನ್ನ ಪತ್ನಿ, ನಾನು ಬೋಧಿಸುವಾಗ ನನ್ನ ಬದಿಯಲ್ಲೇ ಇರುತ್ತಾರೆ. ನನಗೆ ಮಠ ಹೇಗೆ ಸಾಧ್ಯ?
ಆತ ಹೇಳುತ್ತಲೇ ಇದ್ದರು. ಗೋಯಂಕಾಜಿ, ನಿಮ್ಮ ಮಠ, ನಿಮ್ಮ ಮಠ, ಮತ್ತೆ ಹೇಳಿದರು.
ಗೋಯಂಕಾಜಿ, ನಿಮ್ಮ ಮಠದಲ್ಲಿ ನಿಮ್ಮ ಆನೆ.
ನನ್ನ ಆನೆ? ಈತ ಏನು ಹೇಳುತ್ತಿದ್ದಾರೆ?
ಆಗ ಇದ್ದಕ್ಕಿದ್ದ ಹಾಗೆ ನನಗೆ ಹೊಳೆಯಿತು. ಇದು ಭಾರತ. ಭಾರತ ಒಂದು ಅಪೂರ್ವ ದೇಶ, ಬಹು ವಿಶಾಲ ದೇಶ, ಹಲವು ಸಂಪ್ರದಾಯಗಳ ದೇಶ. ಕೆಲವರು ತಮ್ಮ ಸಂಪ್ರದಾಯಕ್ಕೆ ಅನುಸಾರವಾಗಿ ತಮ್ಮ ಜೀವನವಿಡೀ ನಾನು ನನ್ನದು ಎನ್ನುವ ಕೆಟ್ಟ ಶಬ್ದಗಳನ್ನು ಬಳಸಬಾರದು ಎಂದು ನಂಬುತ್ತಾರೆ. ಅವರು ಅವುಗಳನ್ನು ಹೇಳುವುದೇ ಇಲ್ಲ. ನಾನು ಎಂದು ಹೇಳಬೇಕಾದಾಗಲೆಲ್ಲ ನೀನು ಎನ್ನುತ್ತಾರೆ. ನನ್ನದು ಎನ್ನಬೇಕಾದಾಗಲೆಲ್ಲ ನಿನ್ನದು ಎನ್ನುತ್ತಾರೆ.
ಆಹಾ, ಈಗ ಅರ್ಥವಾಯಿತು. ಸರಿ ಭಂತೇಜಿ, ನನ್ನ ಮಠ, ನನ್ನ ಆನೆ, ಮುಂದೆ ಹೇಳಿ, ಏನಾಯಿತು ಅದಕ್ಕೆ?
ಈತ ಒಬ್ಬ ಭಿಕ್ಷು, ಸನ್ಯಾಸಿ, ಎಲ್ಲವನ್ನೂ ತ್ಯಾಗ ಮಾಡಿದವ. ಈತ ನಗರಸಭೆಯ ಒಪ್ಪಿಗೆ ತೆಗೆದುಕೊಳ್ಳದೆ ತನ್ನ ನಗರದ ಮಧ್ಯೆ ಒಂದು ಮಠ ಕಟ್ಟಿಸಿದ್ದರು. ಈಗ ಇದನ್ನು ಒಡೆದು ಹಾಕಲು ಆಜ್ಞೆ ಬಂದಿದೆ. ಅಲ್ಲಿ ನಗರದ ಮಧ್ಯೆ ಆನೆಯನ್ನು ಇಟ್ಟುಕೊಳ್ಳಲು ಒಪ್ಪಿಗೆಯಿಲ್ಲ. ಈಗ ಅದನ್ನು ತೆಗೆದುಕೊಂಡು ಹೋಗಲು ಆಜ್ಞೆಯಾಗಿದೆ. ಆ ನಗರಸಭಾಧ್ಯಕ್ಷರು ಒಮ್ಮೆ ಬರ್ಮಾಕ್ಕೆ ಬಂದಿದ್ದಾಗ ನನ್ನ ಅತಿಥಿಯಾಗಿ ತಂಗಿದ್ದರೆಂದು ಇವರು ಎಲ್ಲಿಂದಲೋ ಗೊತ್ತು ಮಾಡಿಕೊಂಡಿದ್ದಾರೆ. ಆದ್ದರಿಂದ ಗೋಯಂಕಾಜಿ, ನೀವು ಒಂದು ಮಾತು ಹೇಳಿ ಮತ್ತು ನಿಮ್ಮ ಮಠ ಉಳಿಯುತ್ತದೆ, ನಿಮ್ಮ ಆನೆ ಉಳಿಯುತ್ತದೆ.
ಆತ ನಾನು ಎನ್ನುವ ಶಬ್ದ ಬಳಸಲಿಲ್ಲ. ಆತ ನನ್ನದು ಎನ್ನುವ ಶಬ್ದವನ್ನೂ ಬಳಸಲಿಲ್ಲ. ಆದರೆ ಆತನಿಗೆ ಅಪಾರ ಅಂಟು, ಆಸಕ್ತಿ, ರಾಗ ಇತ್ತು. ಈ ಆಸಕ್ತಿ ದುಃಖವನ್ನು ಖಂಡಿತ ತಂದೇ ತರುತ್ತದೆ. ಕೇವಲ ದುಃಖವನ್ನೇ, ನೋವನ್ನೇ ತರುತ್ತದೆ. ಆಸಕ್ತಿ ಆಳವಾಗಿದ್ದಷ್ಟು ದುಃಖದ ಆಳವೂ ಹೆಚ್ಚಾಗುತ್ತದೆ.
ನಾವು ಈ ನಾನುವಿಗೆ ಬಲವಾಗಿ ಅಂಟಿಕೊಂಡಿದ್ದು, ಈ ನಾನು ಶಾಶ್ವತವಾಗಿರುತ್ತಿದ್ದರೂ ದುಃಖವಿರುತ್ತಿರಲಿಲ್ಲ, ಅಥವಾ ಈ ನನ್ನದು ಶಾಶ್ವತವಾಗಿರುತ್ತಿದ್ದರೂ ಈ ಅಂಟು ದುಃಖ ತರುತ್ತಿರಲಿಲ್ಲ. ಆದರೆ ದೊಡ್ಡ ಕಷ್ಟವೆಂದರೆ ಈ ನಾನೂ ಕೂಡ ಶಾಶ್ವತವಾಗಿ ಉಳಿಯುವುದಿಲ್ಲ, ಈ ನನ್ನದೂ ಶಾಶ್ವತವಾಗಿ ಉಳಿಯುವುದಿಲ್ಲ. ನಾನು, ನನ್ನದು, ನನ್ನದು ಎಂದು ಏನನ್ನು ಕರೆಯುತ್ತೇವೆಯೋ ಅದು ನಾಶವಾಗಿ ಹೋಗುತ್ತದೆ. ನಾನು ಅಸಹಾಯಕನಾಗುತ್ತೇನೆ. ನಾನು ಅದನ್ನು ಹೇಗೂ ತಡೆಯಲಾರೆ, ಅಥವಾ ನಾನು ಏನನ್ನೂ ಮಾಡಲಾರೆ. ಈ ಅಗಲಿಕೆ, ಈ ಬೇರೆಯಾಗುವಿಕೆ ಬಂದೇ ಬರುತ್ತದೆ, ಮತ್ತು ಇದು ಅಪಾರ ದುಃಖ ತರುತ್ತದೆ. ಅಂಟು ಇದ್ದರೆ, ಅಕ್ಕರೆ ಇದ್ದರೆ ದುಃಖ ಕಟ್ಟಿಟ್ಟ ಬುತ್ತಿ. ಈ ದುಃಖ ಭರಿಸಲು ಕಷ್ಟವಾದದ್ದು. ನಾವು ಇನ್ನೊಂದು ವ್ಯಾಮೋಹ ಅಂಟು ಬೆಳೆಸಿಕೊಳ್ಳುತ್ತೇವೆ. ಎಲ್ಲಕ್ಕಿಂತ ಮುಖ್ಯ ಅಂಟು ಈ ನಾನುವಿಗೆ. ಇದು ನನ್ನದುವಿಗೂ ವಿಸ್ತರಿಸುತ್ತದೆ. ನಂತರ ನನ್ನ ದೃಷ್ಟಿ, ನನ್ನ ಅಭಿಪ್ರಾಯಗಳು, ನನ್ನ ದರ್ಶನ, ನನ್ನ ತತ್ವ, ನನ್ನ ನಂಬಿಕೆ, ನನ್ನ ಧರ್ಮ, ನನ್ನ ಆಚಾರ ವಿಚಾರ, ಈ ನನ್ನ ದೃಷ್ಟಿಗೆ ಎಷ್ಟು ಅಂಟಿಕೊಳ್ಳುತ್ತೇವೆಂದರೆ ನಾವು ಬಣ್ಣದ ಕನ್ನಡಕ ತೊಟ್ಟಿಕೊಂಡಿದ್ದೇವೆಂದು ನಮಗೆ ಕೂಡ ಅರ್ಥವಾಗುವುದಿಲ್ಲ. ಈ ಆಸಕ್ತಿ, ವ್ಯಾಮೋಹ ಈ ಕನ್ನಡಕದ ಬಣ್ಣಕ್ಕೆ. ನಾನು ಕೆಂಪು ಬಣ್ಣದ ಕನ್ನಡಕ ಹಾಕಿಕೊಂಡಿದ್ದರೆ ನನಗೆ ಎಲ್ಲ ಕೆಂಪು ಕೆಂಪಾಗಿಯೇ ಕಾಣಿಸುತ್ತದೆ. ಇನ್ಯಾರಾದರೊಬ್ಬರು ಹಸಿರು ಬಣ್ಣದ ಕನ್ನಡಕ ಹಾಕಿಕೊಂಡಿದ್ದರೆ ಅವರಿಗೆ ಎಲ್ಲ ಹಸಿರು ಹಸಿರಾಗಿಯೇ ಕಾಣಿಸುತ್ತದೆ. ನಾವಿಬ್ಬರೂ ಒಬ್ಬರಿಗೊಬ್ಬರು ಬಡಿದಾಡುತ್ತಲೇ ಇರುತ್ತೇವೆ. ನಾನು ಆತನಿಗೆ ಎಲ್ಲವೂ ಕೆಂಪು ಎಂದು ಮನಗಾಣಿಸಲಾರೆ, ಆತ ಎಲ್ಲವೂ ಹಸಿರೆಂದು ನನಗೆ ಮನಗಾಣಿಸಲಾರ. ನಾವು ಬಡಿದಾಡುತ್ತಾ ಒಬ್ಬರ ತಲೆಯನ್ನು ಇನ್ನೊಬ್ಬರು ಒಡೆಯಬಹುದು, ಆದರೂ ನಾವು ಒಂದು ಒಮ್ಮತಕ್ಕೆ ಒಪ್ಪಂದಕ್ಕೆ ಬರಲಾರೆವು. ಏಕೆಂದರೆ ಈ ಮೋಹ ಅಂಟು ಅಷ್ಟು ಬಲವತ್ತರವಾಗಿದೆ, ಮತ್ತು ಈ ಅಂಟು ಈ ಬಣ್ಣಕ್ಕೆ ವಸ್ತುಗಳನ್ನು ಅವು ಇರುವಂತೆ ನೋಡಲಾರೆವು. ಈ ಭಯಂಕರ ಅಂಟು ಭಯಂಕರ ದುಃಖವನ್ನು ತರುತ್ತದೆ. ಮತ್ತೆ ಕೆಲವು ಮಂದಿ ಕಟ್ಟು ಕಟ್ಟಳೆ ಆಚಾರ ವಿಚಾರ ಎಂದು ಅಂಟಿಕೊಳ್ಳುತ್ತಾರೆ. ಭಾರತದಲ್ಲಿ ಜನರು ತಮ್ಮ ನಿತ್ಯ ಆಚರಣೆಗೆ ಪದ್ಧತಿಗಳಿಗೆ ಬಹಳ ಅಂಟಿಕೊಳ್ಳುತ್ತಾರೆ. ಅವರು ವಿಪಶ್ಯನಾ ಶಿಬಿರಗಳಿಗೆ ಬರುತ್ತಾರೆ ಮತ್ತು ಹೇಳುತ್ತಾರೆ, ಏಕೆ ನೀವು ನಿತ್ಯಾಚಾರಗಳನ್ನು ಬೇಡವೆನ್ನುತ್ತೀರಿ? ಕೇವಲ 15 ನಿಮಿಷ ಕೊಡಿ, ನಾನು ನನ್ನ ದಿನಚರಿಯ ಪೂಜೆ ಪುನಸ್ಕಾರ ಮಾಡಿ ನಂತರ ಬಂದು ಧ್ಯಾನ ಮಾಡುತ್ತೇನೆ. ಹಾಗೆ ಮಾಡಬಾರದೆಂದು ಹೇಳಬೇಕಾಗುತ್ತದೆ. ಈ ಕಾರಣದಿಂದ ಅವರಿಗೆ ಬಹಳ ತಳಮಳವಾಗುತ್ತದೆ. ಮುಂದೆ ಅವರಿಗೆ ಇದು ಅರ್ಥವಾಗುತ್ತದೆ. ಆದರೆ ಆರಂಭದಲ್ಲಿ ಈ ಆಸಕ್ತಿಯ ಕಾರಣದಿಂದ ಅವರಿಗೆ ದುಃಖವಾಗುತ್ತದೆ. ಈ 4 ಆಸಕ್ತಿಗಳು ವ್ಯಾಮೋಹಗಳು ನಮ್ಮನ್ನು ಬಹಳ ದುಃಖಕ್ಕೆ ಈಡು ಮಾಡುತ್ತವೆ. ಬುದ್ಧ ಆಳಕ್ಕೆ ಇಳಿದ. ಏಕೆ ಈ ಆಸಕ್ತಿ, ಈ ವ್ಯಾಮೋಹ? ಅವನಿಗೆ ಸ್ಪಷ್ಟವಾಗಿ ಬಲು ಸ್ಪಷ್ಟವಾಗಿ ತಿಳಿಯಿತು.
ಒಂದು ಆಸೆ ಅಥವಾ ಬಯಕೆ ಹುಟ್ಟುತ್ತದೆ, ಏನಾದರೂ ಬೇಕೆಂಬ ಬಯಕೆ. ನಿಮಗೆ ಅದು ಬೇಕು, ಅದು ನಿಮ್ಮಲ್ಲೇ ಇರಬೇಕು. ಈ ಬಯಕೆಗೆ ನೀವು ಬಹಳವಾಗಿ ಅಂಟುಕೊಳ್ಳುತ್ತೀರಿ. ಇದು ಬೇಗ ರಾಗಕ್ಕೆ ತಿರುಗುತ್ತದೆ, ಅಥವಾ ನಿಮಗೆ ಏನೋ ಬೇಡ ಎನಿಸುತ್ತದೆ. ಅದನ್ನು ಹೇಗಾದರೂ ದೂರ ಮಾಡಬೇಕೆಂದು ಇಚ್ಛಿಸುತ್ತೀರಿ, ಆದರೆ ಅದನ್ನು ದೂರ ಮಾಡಲು ಆಗುವುದಿಲ್ಲ.
ಓಹೋ, ಈ ಆಸೆ ಅಥವಾ ಬಯಕೆ ದ್ವೇಷವಾಗಿ ಪರಿವರ್ತನೆಯಾಗುತ್ತದೆ, ಆಗ ದುಃಖದ ಆರಂಭವಾಗುತ್ತದೆ. ಈ ತೃಷ್ಣೆ ಏಕೆ? ಆತ ಬುದ್ಧಿಯ ಆಟವಾಡುತ್ತಿರಲಿಲ್ಲ. ಆತ ಧಾರ್ಮಿಕ ಗ್ರಂಥಗಳನ್ನು ಓದುತ್ತಲಾಗಲಿ ಚರ್ಚೆ ಮಾಡುತ್ತಲಾಗಲಿ ಇರಲಿಲ್ಲ. ಆತ ವಿಜ್ಞಾನಿಯಂತೆ ಪ್ರಯೋಗ ಮಾಡುತ್ತಿದ್ದ. ಒಳಗೆ ಆಳದಲ್ಲಿ ಏನಾಗುತ್ತಿದೆ?
ಒಂದು ಸಣ್ಣ ಆಸೆ ತಲೆದೋರುತ್ತದೆ, ಅದು ನಿಮಗೆ ಇಷ್ಟವಾಗುತ್ತದೆ, ಅದು ಬಹಳ ಬೇಗ ರಾಗವಾಗಿ ಬದಲಾಗುತ್ತದೆ.
ಒಂದು ಸಣ್ಣ ಆಸೆ ಏನನ್ನೋ ದೂರ ಮಾಡಬೇಕೆಂದು ಆರಂಭವಾಗುತ್ತದೆ, ಅದು ಬಲುಬೇಗ ದ್ವೇಷಕ್ಕೆ ತಿರುಗುತ್ತದೆ.
ಓ, ಆ ದಿನಗಳ ಭಾಷೆಯಲ್ಲಿ ಇದನ್ನು ತಣಹ ಎಂದು ಕರೆದರು.
ತಣಹ ಪಚ್ಚಯ ಉಪಾದಾನ. ತಣಹ ಎಂದರೆ ತೃಷ್ಣೆ. ತೃಷ್ಣೆ ಅಂಟಾಗಿ ವ್ಯಾಮೋಹವಾಗಿ ಪರಿವರ್ತನೆಯಾಗುತ್ತದೆ.
ಸಣ್ಣ ಸಣ್ಣ ಆಸೆಗಳು ಹೆಬ್ಬಯಕೆಯಾಗಿ ಬದಲಾಗುತ್ತವೆ, ಈ ಹೆಬ್ಬಯಕೆ ರಾಗವಾಗಿ ಬದಲಾಗುತ್ತದೆ.
ಈ ಸಣ್ಣ ಆಸೆಗಳಾದರೂ ಏಕೆ? ಇದಕ್ಕೆ ಕಾರಣವೇನು?
ಆತನು ಪ್ರತ್ಯಕ್ಷ ಅನುಭವಕ್ಕೆ ತಂದುಕೊಳ್ಳುತ್ತಿದ್ದುದರಿಂದ ಇದು ಸ್ಪಷ್ಟವಾಯಿತು.
ವೇದನಾ ಪಚ್ಚಯ ತಣಹ, ಶರೀರದ ಮೇಲಿನ ಈ ಸಂವೇದನೆಗಳು ತೃಷ್ಣೆಗೆ ಕಾರಣ.
ಶರೀರದ ಮೇಲಿನ ಸಂವೇದನೆಗಳನ್ನು ಅನುಭವಕ್ಕೆ ತಂದುಕೊಳ್ಳತೊಡಗಿದಾಗ ಮತ್ತು ಈ ಸಂವೇದನೆಗಳು ಸುಖದಾಯಕವಾಗಿದ್ದರೆ ನೀವು ಅವುಗಳನ್ನು ಇಷ್ಟಪಡಲು ಆರಂಭಿಸುತ್ತೀರಿ.
ಅವು ಬಲುಬೇಗ ಹೆಬ್ಬಯಕೆಗಳಾಗಿ ಮಾರ್ಪಡುತ್ತವೆ.
ನೀವು ದುಃಖಕರವಾದ ಸಂವೇದನೆಗಳನ್ನು ಅನುಭವಕ್ಕೆ ತಂದುಕೊಳ್ಳತೊಡಗಿದಾಗ ಬಲುಬೇಗ ಅದು ದ್ವೇಷವಾಗಿ ಮಾರ್ಪಡುತ್ತದೆ.
ಓ, ಈ ಸಂವೇದನೆಗಳು.
ವೇದನಾ ಪಚ್ಚಯ ತಣಹ. ಪಚ್ಚಯ ಎಂದರೆ ಕಾರಣ, ವೇದನಾ ಎಂದರೆ ಸಂವೇದನೆಗಳು.
ಸಂವೇದನೆಗಳೇ ಕಾರಣ, ಅದು ಮುಂದೆ ದ್ವೇಷವಾಗಿ ಪರಿವರ್ತನೆಯಾಗುತ್ತದೆ.
ಈಗ ಈ ದ್ವೇಷದ ಸಂವೇದನೆಗಳನ್ನು ದೂರ ಮಾಡುವ ಬಯಕೆ.
ಈ ಸಂವೇದನೆಗಳಿಗೆ ಕಾರಣವೇನು?
ಆತ ಈ ಸಂವೇದನೆಗಳು ಏಕೆ ಎಂದು ಸಂಶೋಧನೆ ಮಾಡುತ್ತಿದ್ದ, ಏನು ನಡೆಯುತ್ತಿದೆಯೆಂದು ಪರಿಶೀಲಿಸುತ್ತಿದ್ದ.
ಒಂದು ಸ್ಪರ್ಶವಾಗುತ್ತದೆ, ಹೀಗೆ ಸ್ಪರ್ಶವಾದೊಡನೆ ಶರೀರದ ಮೇಲೆ ಒಂದಿಲ್ಲೊಂದು ಸಂವೇದನೆ ತೋರಿಯೇ ತೋರುತ್ತದೆ.
ಈ ಸ್ಪರ್ಶ ಯಾವುದರೊಟ್ಟಿಗೆ ಯಾವುದಕ್ಕೆ ಆಗುತ್ತದೆ?
ಈ 6 ಜ್ಞಾನೇಂದ್ರಿಯಗಳು,
ಕಣ್ಣುಗಳು. ಈ ಕಣ್ಣುಗಳ ಸಂಪರ್ಕ ಯಾವುದಾದರೊಂದು ಆಕಾರ ರೂಪ ಬಣ್ಣ ಅಥವಾ ಬೆಳಕಿನೊಟ್ಟಿಗೆ ಆದಾಗ ಒಂದಿಲ್ಲೊಂದು ಸಂವೇದನೆ ಪ್ರಕಟವಾಗಿಯೇ ತೀರುತ್ತದೆ.
ಕರ್ಣೇಂದ್ರಿಯದ ವಸ್ತು ಶಬ್ದ. ಕಿವಿಯ ಮೇಲೆ ಯಾವುದಾದರೊಂದು ಶಬ್ದ ಬಿದ್ದಾಗ ಏನಾದರೊಂದು ಸಂವೇದನೆ ಉಂಟಾಗುತ್ತದೆ.
ಚರ್ಮದ ಮೇಲೆ ಏನಾದರೂ ಸ್ಪರ್ಶವಾದಾಗ ಒಂದಿಲ್ಲೊಂದು ಸಂವೇದನೆ ಆಗಿಯೇ ಆಗುತ್ತದೆ.
ಇದೇ ರೀತಿ ಮನಸ್ಸಿನಲ್ಲಿ ಯಾವುದಾದರೊಂದು ಆಲೋಚನೆ ಭಾವನೆ ಬಂದಾಗ ಶರೀರದ ಮೇಲೆ ಒಂದಿಲ್ಲೊಂದು ಸಂವೇದನೆ ಪ್ರಕಟವಾಗಿಯೇ ತೀರುತ್ತದೆ. ಓ, ಈ ಸ್ಪರ್ಶ, ಸಂಪರ್ಕ, ಈ ಸಂಪರ್ಕ ಏಕೆ? ಈ ಮಾತು ಬಹಳ ಸರಳ, ಸ್ಪಷ್ಟ. ಸಳಾಯತನ ಪಚ್ಚಯ ಫಸ್ಸ. ಫಸ್ಸ ಎಂದರೆ ಸ್ಪರ್ಶ, ಸಳಾಯತನ ಎಂದರೆ ಆರು ಜ್ಞಾನೇಂದ್ರಿಯಗಳು. ಒಬ್ಬ ವ್ಯಕ್ತಿಯು ಈ ಆರು ಇಂದ್ರಿಯಗಳನ್ನು ಹೊಂದಿರುವವರೆಗೆ ಅವುಗಳ ಪೈಕಿ ಒಂದಿಲ್ಲೊಂದು ಇಂದ್ರಿಯವು ಅವುಗಳಿಗೆ ಸಂಬಂಧಿಸಿದ ವಸ್ತುಗಳೊಟ್ಟಿಗೆ ಸಂಪರ್ಕಕ್ಕೆ ಬರುವುದು ಅನಿವಾರ್ಯವಾಗುತ್ತದೆ. ಇಡೀ ಬಾಹ್ಯ ಜಗತ್ತು ಈ ವಸ್ತುಗಳಿಂದಲೇ ತುಂಬಿದೆ. ಆದ್ದರಿಂದ ನಮ್ಮಲ್ಲಿರುವ ಈ ಆರು ಇಂದ್ರಿಯಗಳು ಅವುಗಳಿಗೆ ಸಂಬಂಧಿಸಿದ ವಸ್ತುಗಳೊಟ್ಟಿಗೆ ಸಂಪರ್ಕಕ್ಕೆ ಬರುತ್ತದೆ. ಈ ಆರು ಇಂದ್ರಿಯಗಳಾದರೂ ಏಕೆ? ಇವಕ್ಕೆ ಕಾರಣವೇನು? ಇದು ಸ್ಪಷ್ಟ. ನಾಮರೂಪ ಪಚ್ಚಯ ಸಳಾಯತನಂ. ನಾಮ ಎಂದರೆ ಮನಸ್ಸು, ರೂಪ ಎಂದರೆ ಶರೀರ. ಇವೆರಡರ ಜೋಡಿಯಾದೊಡನೆಯೇ ಎಂದರೆ ಈ ಜೀವನಧಾರೆ, ಜೀವನ ಪ್ರವಾಹ ಆರಂಭವಾದೊಡನೆಯೇ ಇದು ಈ ಆರು ಇಂದ್ರಿಯಗಳೊಟ್ಟಿಗೆ ಆರಂಭವಾಯಿತು. ಏಕೆ ಈ ಮನಸ್ಸು ಮತ್ತು ಶರೀರವನ್ನೊಳಗೊಂಡ ಜೀವನ ಆರಂಭವಾಯಿತು? ಅದು ಸ್ಪಷ್ಟವಾಯಿತು. ವಿಜ್ಞಾನ ಪಚ್ಚಯ ನಾಮರೂಪಂ. ಈ ಚಿತ್ತಧಾರೆ ಸತತವಾಗಿ ಇರುವುದರಿಂದ ಒಂದು ಜೀವನ ಕೊನೆಗೊಂಡ ಒಡನೆಯೇ ಈ ಚಿತ್ತಧಾರೆ ಇನ್ನೊಂದು ದೇಹ ಪಡೆದು ಬೇರೆಲ್ಲಾದರೂ ಹುಟ್ಟಿಬರುತ್ತದೆ. ಹೀಗೆ ಹುಟ್ಟುತ್ತಾ ಸಾಯುತ್ತಾ ಹುಟ್ಟುತ್ತಾ ಸಾಯುತ್ತಾ ಇರುತ್ತದೆ. ಸಾವಿನ ಸಮಯದಲ್ಲಿ ಈ ಚಿತ್ತಧಾರೆ ಈ ಶರೀರವನ್ನು ಬಿಟ್ಟು ಬೇರೆಯದೇ ಸ್ಥಳದಲ್ಲಿ ಬೇರೆಯದೇ ಶರೀರವನ್ನು ಪಡೆದು ಮತ್ತೆ ಹುಟ್ಟಿಬರುತ್ತದೆ. ಮತ್ತೆ ಈ ಜೀವನ ಪ್ರವಾಹ ಮುಂದುವರಿಯುತ್ತದೆ. ವಿಜ್ಞಾನ ಪಚ್ಚಯ ನಾಮರೂಪಂ. ಏಕೆ ವಿಜ್ಞಾನ? ಇದಕ್ಕೆ ಕಾರಣವೇನು? ಇದು ಸ್ಪಷ್ಟವಾಯಿತು. ಸಂಖಾರ ಪಚ್ಚಯ ವಿಜ್ಞಾನಂ. ನಮ್ಮ ಈ ಘಳಿಗೆಯ ಚಿತ್ತದ ಚೇತನ ಅಥವಾ ಇಚ್ಛಾಶಕ್ತಿ ಅಥವಾ ಸಂಕಲ್ಪವೇ ಮುಂದಿನ ಚಿತ್ತದ ಏಳುವಿಕೆಗೆ ಕಾರಣವಾಗುತ್ತದೆ. ಈ ಘಳಿಗೆಯಲ್ಲಿ ಈ ಸಂಖಾರವನ್ನು ನಾನು ಮನಸ್ಸಿನಲ್ಲಿ ಉತ್ಪತ್ತಿ ಮಾಡಿಕೊಂಡರೆ, ಈ ಸಂಖಾರ ಎನ್ನುವ ಶಬ್ದವನ್ನು ನಾನು ಮತ್ತೆ ಮತ್ತೆ ಬಳಸುತ್ತಿರುತ್ತೇನೆ. ಸಂಖಾರ ಎಂದರೆ ಮನಸ್ಸು ಉದ್ದೇಶಪೂರ್ವಕವಾಗಿ ಮಾಡುವ ಕರ್ಮ. ಮರುಘಳಿಗೆಯಲ್ಲೇ ಚಿತ್ತದ ಚೇತನ ಜಾಗೃತವಾಗುತ್ತದೆ. ಮತ್ತೆ ಸಂಖಾರ ಉಂಟಾದರೆ ಮತ್ತೆ ಮುಂದಿನ ಚಿತ್ತಚೇತನ ಏಳುತ್ತದೆ. ಮರಣದ ಸಮಯದಲ್ಲಿ ಯಾವುದಾದರೊಂದು ಬಹಳ ಆಳವಾದ ಸಂಖಾರ, ಉಳಿ ಮತ್ತು ಸುತ್ತಿಗೆಗಳಿಂದ ಕೆತ್ತಿದಂತಹ ಕೊರೆದಂತಹ ಸಂಖಾರ ತಲೆ ಎತ್ತುತ್ತದೆ ಮತ್ತು ಚಿತ್ತಚೇತನವನ್ನು ಬಲವಾಗಿ ಹೊರತಳ್ಳುತ್ತದೆ. ಆಗ ಈ ಚಿತ್ತಚೇತನವು ಬೇರೆಯ ಕಡೆ ಮೇಲೇಳುತ್ತದೆ. ಹೀಗೆ ಜೀವನದ ಪ್ರವಾಹವು ಸಂಖಾರಗಳ ಕಾರಣದಿಂದ ಮುಂದುವರಿಯುತ್ತಲೇ ಇರುತ್ತದೆ. ಈ ಸಂಖಾರಗಳಾದರೂ ಏಕೆ? ಇದೂ ಬಹಳ ಸ್ಪಷ್ಟವಾಯಿತು. ಅವಿಜ್ಞಾ ಪಚ್ಚಯ ಸಂಖಾರ. ಓ, ಮೋಹ, ಅಜ್ಞಾನ, ಅಜ್ಞಾನ. ಪ್ರತಿಯೊಬ್ಬರೂ ಅಜ್ಞಾನದಿಂದಾಗಿ ಸಂಖಾರಗಳನ್ನು ಉತ್ಪತ್ತಿ ಮಾಡುತ್ತಿರುತ್ತೇವೆ. ಯಾವ ವಿಷಯದ ಅಜ್ಞಾನ? ಈ ಅಜ್ಞಾನ ಶಾಲೆ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡಿಲ್ಲವೆಂಬ ಕಾರಣಕ್ಕಾಗಿ ಅಲ್ಲ, ಧಾರ್ಮಿಕ ಗ್ರಂಥಗಳನ್ನು ಓದಿಲ್ಲವೆಂಬ ಕಾರಣಕ್ಕೂ ಅಲ್ಲ. ಅನುಭವದ ಮಟ್ಟದಲ್ಲಿ ಅರಿವಿಲ್ಲದ್ದು ಅಜ್ಞಾನ. ಮನಸ್ಸಿನ ಆಳದಲ್ಲಿ ಹೇಗೆ ದುಃಖ ಹುಟ್ಟುತ್ತದೆ, ಹೇಗೆ ಶರೀರದ ಎಲ್ಲೆಡೆ ಸಂವೇದನೆಗಳಿವೆ ಮತ್ತು ಹೇಗೆ ಸುಖಕರ ಸಂವೇದನೆಗಳ ಬಗ್ಗೆ ರಾಗದ ಪ್ರತಿಕ್ರಿಯೆ ಆಗುತ್ತಿದೆ, ಹೇಗೆ ದುಃಖದಾಯಕ ಸಂವೇದನೆಗಳ ಬಗ್ಗೆ ದ್ವೇಷದ ಪ್ರತಿಕ್ರಿಯೆ ಆಗುತ್ತಿದೆ, ಹೇಗೆ ಈ ಇಡೀ ಪ್ರಕ್ರಿಯೆ ಮನಸ್ಸಿನ ಆಳದಲ್ಲಿ ನಡೆಯುತ್ತಿದೆಯೆಂದು ಮನಸ್ಸಿಗೆ ಅರಿವೇ ಆಗುವುದಿಲ್ಲ. ಹೇಗೆ ಈ ಇಡೀ ಪ್ರಕ್ರಿಯೆಯಿಂದಾಗಿ ದುಃಖ ಬೆಳೆ ಬೆಳೆದು ಇಮ್ಮಡಿಯಾಗುತ್ತದೆ, ನೂರ್ಮಡಿಯಾಗುತ್ತದೆ, ಸಂಖಾರಗಳು ಸಂವರ್ಧಿಸುತ್ತವೆ, ಹಲವು ಪಟ್ಟು ಬೆಳೆಯುತ್ತವೆ. ಓ, ಇದಕ್ಕೆಲ್ಲ ಕಾರಣ ನಮ್ಮ ಅವಿದ್ಯೆ ಅಥವಾ ಅಜ್ಞಾನವೇ ಆಗಿದೆ. ಈ ಇಡೀ ಸರಪಳಿ ಸುಸ್ಪಷ್ಟವಾಯಿತು. ಪ್ರತಿಯೊಂದು ಕೊಂಡಿಯು ನಿಚ್ಚಳವಾಯಿತು. ಅವಿದ್ಯಾ ಪಚ್ಚಯ ಸಂಖಾರ. ಅಜ್ಞಾನದ ಮೋಹದ ಕಾರಣದಿಂದಾಗಿ ನಾವು ಸಂಖಾರಗಳನ್ನು ಉತ್ಪತ್ತಿ ಮಾಡುತ್ತೇವೆ. ಸಂಖಾರ ಪಚ್ಚಯ ವಿಜ್ಞಾನಂ. ಈ ಸಂಖಾರಗಳಿಂದ ಈ ಚಿತ್ತ ವಿಜ್ಞಾನ ಜಾಗೃತವಾಗುತ್ತದೆ. ವಿಜ್ಞಾನ ಪಚ್ಚಯ ನಾಮರೂಪಂ. ಈ ಚಿತ್ತದಿಂದಾಗಿ ದೇಹ ಮತ್ತು ಮನಸ್ಸಿನ ಜೋಡಿಯಾದ ಜೀವನಧಾರೆ ಆರಂಭವಾಗುತ್ತದೆ. ನಾಮರೂಪ ಪಚ್ಚಯ ಸಳಾಯತನಂ. ಈ ದೇಹ ಮತ್ತು ಮನಸ್ಸಿನ ಬೆಸುಗೆಯಿಂದಾಗಿ ಆರು ಇಂದ್ರಿಯಗಳು ಮೇಲೇಳುತ್ತವೆ. ಸಳಾಯತನ ಪಚ್ಚಯ ಫಸ್ಸ. ಇದರಿಂದಾಗಿ ಸ್ಪರ್ಶ. ಫಸ್ಸ ಪಚ್ಚಯ ವೇದನ. ಈ ಸ್ಪರ್ಶದಿಂದಾಗಿ ಸಂವೇದನೆ ಉಂಟಾಗುತ್ತದೆ. ಮತ್ತು ಈ ವೇದನಾ ಪಚ್ಚಯ ತಣಹ. ಈ ಸಂವೇದನೆಗಳ ಕಾರಣದಿಂದ ತೃಷ್ಣೆ ಉಂಟಾಗುತ್ತದೆ. ತಣಹಾ ಪಚ್ಚಯ ಉಪಾದಾನ, ಈ ತೃಷ್ಣೆಯಿಂದಾಗಿ ಆಳವಾದ ಆಸಕ್ತಿ ಉಂಟಾಗುತ್ತದೆ. ಉಪಾದಾನ ಪಚ್ಚಯ ಭವ, ಈ ಆಳವಾದ ಆಸಕ್ತಿಯಿಂದಾಗಿ ತೃಷ್ಣೆಯಿಂದಾಗಿ ಭವದ ಆರಂಭವಾಗುತ್ತದೆ. ಭವ ಎಂದರೆ ಜೀವನಧಾರೆ, ಈ ಜೀವನಧಾರೆ ಪ್ರವಹಿಸತೊಡಗುತ್ತದೆ, ಹರಿಯತೊಡಗುತ್ತದೆ, ಇದಕ್ಕೆ ಬಲ ವೇಗ ಬರುತ್ತದೆ. ಪ್ರತಿ ಬಾರಿ ಜೀವನದ ಅಂತ್ಯಕಾಲ ಬಂದಾಗಲೂ ಈ ಭವ ಬಹಳ ಆಳವಾದ ಸಂಖಾರವನ್ನು ಭವಸಂಖಾರ ಎನ್ನುತ್ತಾರೆ. ಈ ಭವವೇ ಮತ್ತೆ ಮತ್ತೆ ಹುಟ್ಟಿ ಬರಲು ಕಾರಣವಾಗುತ್ತದೆ. ಹೀಗೆ ಮತ್ತೆ ಮತ್ತೆ ಭವ, ಮತ್ತೆ ಮತ್ತೆ ಭವ, ಈ ಪ್ರಕ್ರಿಯೆ ಮುಂದುವರಿಯುತ್ತದೆ. ಸಾವಿನ ಜೊತೆಗೆ ಇದು ನಿಂತು ಹೋಗುವುದಿಲ್ಲ, ಇದು ಮುಂದುವರಿಯುತ್ತದೆ. ಭವಪಚ್ಚಯ ಜಾತಿ, ಈ ಭವದ ಈ ಸಂಭವಿಸುವ ಪ್ರಕ್ರಿಯೆಯ ಕಾರಣ ಸತ್ತ ಮೇಲೂ ಹೊಸ ಜೀವನ ಜಾತಿ ಆರಂಭವಾಗುತ್ತದೆ. ಮತ್ತೆ ಒಂದು ಜನ್ಮ ಬರುತ್ತದೆ. ಮತ್ತೆ ಈ ಹುಟ್ಟಿನಿಂದಾಗಿ ಜಾತಿ ಪಚ್ಚಯ ಜರ ಮರಣಂ ಶೋಕ ಪರಿದೇವ ದುಃಖ ದೋಮನಸ್ಸುಪಾಯಾಸ ಸಂಭವಂತಿ. ಮರುಜನ್ಮ ಆರಂಭವಾದೊಡನೆ ಪ್ರತಿಯೊಬ್ಬರೂ ಈ ಎಲ್ಲ ದುಃಖಗಳ ಮುಖಾಂತರ ಹಾಯಲೇಬೇಕಾಗುತ್ತದೆ. ಮುಪ್ಪಿನ ದುಃಖ, ಮೃತ್ಯುವಿನ ದುಃಖ, ಮನಸ್ಸಿಗೆ ಬೇಕಾದದ್ದು ನಡೆಯದ ದುಃಖ, ಮನಸ್ಸಿಗೆ ಬೇಡವಾದದ್ದು ನಡೆಯುವ ದುಃಖ, ಹೀಗೆ ಹೊಸ ಹುಟ್ಟಿನ ಆರಂಭವಾದ್ದರಿಂದ ಈ ರೀತಿಯ ಎಲ್ಲ ಶಾರೀರಿಕ ಹಾಗೂ ಮಾನಸಿಕ ದುಃಖಗಳನ್ನು ಎದುರಿಸಲೇಬೇಕಾಗುತ್ತದೆ. ಈ ಮಾತು ಬಹಳ ಸ್ಪಷ್ಟವಾಯಿತು. ಇಡೀ ಪ್ರಕ್ರಿಯೆ ಬಹಳ ನಿಚ್ಚಳವಾಯಿತು. ಮನಸ್ಸಿನ ಆಳ ಆಳ ಆಳಕ್ಕೆ ಇಳಿಯುತ್ತಾ ಯಾರಿಗಾದರೂ ಇದು ಸ್ಪಷ್ಟವಾಗಿಯೇ ಆಗುತ್ತದೆ. ಅಜ್ಞಾನವನ್ನು ದೂರ ಮಾಡಿ ಸತ್ಯವನ್ನು ಸ್ವಂತ ಅನುಭವದ ಮುಖಾಂತರ ಅರ್ಥ ಮಾಡಿಕೊಂಡಾಗ ಹೇಗೆ ಈ ದುಃಖದ ಪ್ರಕ್ರಿಯೆ ಆರಂಭವಾಗುತ್ತದೆ ಮತ್ತು ಹೇಗೆ ಬೆಳೆಯುತ್ತಲೇ ಹೆಚ್ಚುತ್ತಲೇ ಹೋಗುತ್ತದೆ ಎಂಬುದು ಸ್ಪಷ್ಟವಾಗುತ್ತಾ ಹೋಗುತ್ತದೆ. ಇದನ್ನು ದೂರ ಮಾಡುವುದು ಹೇಗೆ? ಇದರಿಂದ ಹೊರಬರುವುದು ಹೇಗೆ? ಈ ದುಃಖದ ಸರಪಳಿಯನ್ನು, ಈ ಸರಪಳಿಯ ಕೊಂಡಿಗಳನ್ನು ಮುರಿಯುವುದು ಹೇಗೆ? ಯಾವ ಕೊಂಡಿಯನ್ನು ಮುರಿಯಬೇಕು? ಇಡೀ ಸರಪಳಿಯನ್ನು ಎಲ್ಲಿಂದ ಮುರಿಯಬೇಕು? ಶರೀರ ಮತ್ತು ಮನಸ್ಸಿನ ಜೋಡಿಯ ಒಂದು ಜನ್ಮ ಜೀವನ ಆರಂಭವಾಯಿತೆನ್ನಿ, ಜೀವನಧಾರೆ ಆರಂಭವಾಗಿ ಹೋಯಿತು. ಈಗೇನು ಮಾಡುವುದು? ನಾನು ಆತ್ಮಹತ್ಯೆ ಮಾಡಿಕೊಂಡು ಬಿಡಲೇ? ಇದರಿಂದ ಸಮಸ್ಯೆ ಪರಿಹಾರವಾಗುವುದೇ? ಓ ಇಲ್ಲ, ಇದರಿಂದ ಏನೂ ಬಗೆಹರಿಯುವುದಿಲ್ಲ. ಇದರಿಂದ ದುಃಖ ಮುಕ್ತರಾಗಲು ಸಾಧ್ಯವಿಲ್ಲ. ಹೀಗೆ ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಮನಸ್ಸಿನ ಚೇತನ ಮನೋಭಾವ ಏನಿತ್ತು? ಮನಸ್ಸಿನ ಸ್ಥಿತಿ ಹೇಗಿತ್ತು? ಅದು ಪೂರ್ತಿ ಯಾತನೆಯಿಂದ ತುಂಬಿತ್ತು. ಇದರ ಫಲವಾಗಿ ಮುಂದಿನ ಜೀವನ ಯಾತನೆಯಿಂದ ತುಂಬಿಯೇ ಆರಂಭವಾಗುತ್ತದೆ. ಏಕೆಂದರೆ ಈ ಜೀವನದ ಕೊನೆಯ ಚಿತ್ತ ದುಃಖಮಯವಾಗಿತ್ತು. ಮುಂದಿನ ಜನ್ಮದ ಆರಂಭದ ಚಿತ್ತ ಇದೇ ದುಃಖದ ಜೊತೆ ಮೇಲೇಳುತ್ತದೆ, ಹುಟ್ಟಿ ಬರುತ್ತದೆ. ಆತ್ಮಹತ್ಯೆ ಯಾವ ಸಮಸ್ಯೆಯನ್ನು ಪರಿಹರಿಸಲಾರದು. ಯಾರೂ ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ದುಃಖಮುಕ್ತರಾಗಲಾರರು. ಮತ್ತೆ ದೇಹ ಮತ್ತು ಮನಸ್ಸು, ಇದರ ಜೋಡಿಯ ಪರಿಣಾಮದಿಂದಾಗಿ ಜೀವನಧಾರೆ ಆರಂಭವಾಗಿದೆ. ಈ ಆರು ಜ್ಞಾನೇಂದ್ರಿಯಗಳು ಇವನ್ನು ನಾಶ ಮಾಡಿಬಿಡಲೇನು? ಈ ಕಣ್ಣುಗಳು, ಕಿವಿಗಳು, ಮೂಗು, ನಾಲಿಗೆ ಇತ್ಯಾದಿ, ಮತ್ತೆ ಈ ಶರೀರ, ಈ ಚಿತ್ತ ಎಲ್ಲವನ್ನು ನಾಶ ಮಾಡಿಬಿಟ್ಟರೆ ಮತ್ತೆ ಇದು ಆತ್ಮಹತ್ಯೆಯೇ ಆಗುತ್ತದೆಯಲ್ಲ. ಇವನ್ನು ನಾಶ ಮಾಡುವುದು ಹೇಗೆ? ಇನ್ನು ಈ ಜ್ಞಾನೇಂದ್ರಿಯಗಳ ಸ್ಪರ್ಶಕ್ಕೆ ಬರುವ ಹೊರಜಗತ್ತಿನ ವಸ್ತುಗಳನ್ನು ಹಾಳು ಮಾಡಿಬಿಟ್ಟರೆ? ಓಹೋ, ಇದು ಅಸಾಧ್ಯ. ಇವನ್ನೆಲ್ಲ ಹಾಳು ಮಾಡುವುದು ಹೇಗೆ? ಈ ಆರು ಜ್ಞಾನೇಂದ್ರಿಯಗಳು ಕೆಲಸ ಮಾಡುತ್ತಿವೆ, ಇವಕ್ಕೆ ಸಂಬಂಧಪಟ್ಟ ವಸ್ತುಗಳು ಇವೆ ಎಂದ ಮೇಲೆ ಇವು ಸಂಪರ್ಕಕ್ಕೆ ಬರುವುದನ್ನು ತಪ್ಪಿಸಲು ಸಾಧ್ಯವಿಲ್ಲ. ನಾವು ಅವುಗಳಿಂದ ದೂರ ಓಡಲು ಸಾಧ್ಯವಿಲ್ಲ. ಮತ್ತೆ ಹೀಗೆ ಸ್ಪರ್ಶವಾದಾಗ ಆಗುವ ಅನುಭವ, ಈ ಸಂವೇದನೆ, ವೇದನ ಇದ್ದೇ ಇರುತ್ತದೆ. ಇದನ್ನು ತಪ್ಪಿಸಲೂ ಸಾಧ್ಯವಾಗುವುದಿಲ್ಲ. ಈಗ ಇಲ್ಲಿ ವಿವೇಕ, ಪ್ರಜ್ಞೆ ಜಾಗೃತವಾಯಿತು. ಈ ಜಾಗದಲ್ಲಿ ಕೊಡಲಿಯನ್ನು ಉಪಯೋಗಿಸಿ ಈ ಕೊಂಡಿಯನ್ನು ಮುರಿಯಬಹುದು. ವೇದನಾ ಎಂದರೆ ಸಂವೇದನೆ, ಜೀವವಿರುವವರೆಗೂ ಬಂದೇ ಬರುತ್ತದೆ. ಯಾವುದಾದರೊಂದು ಒಂದಿಲ್ಲೊಂದು ಇಂದ್ರಿಯದ ಸಂಪರ್ಕವು ಅದಕ್ಕೆ ಸಂಬಂಧಪಟ್ಟ ವಿಷಯದೊಟ್ಟಿಗೆ ಆಗುತ್ತಲೇ ಇರುತ್ತದೆ. ಪ್ರತಿಕ್ಷಣ ಮನಸ್ಸು ಮತ್ತು ದೇಹದ ಸಂಪರ್ಕ ಆಗುತ್ತಲೇ ಇರುತ್ತದೆ. ಒಡನೆಯೇ ಸಂವೇದನೆ ಉಂಟಾಗುತ್ತದೆ. ಈ ಸಂವೇದನೆಯ ಜೊತೆಗೆ ಅಜ್ಞಾನದಿಂದಾಗಿ, ಅವಿದ್ಯೆಯಿಂದಾಗಿ ರಾಗ ಹುಟ್ಟುತ್ತದೆ, ದ್ವೇಷ ಹುಟ್ಟುತ್ತದೆ. ಈಗ ಈ ಇಡೀ ಪ್ರಕ್ರಿಯೆಯನ್ನೇ ಬದಲಿಸಬೇಕಿದೆ. ಸಂವೇದನೆ ಇದ್ದೇ ಇರುತ್ತದೆ, ಈಗ ಪ್ರಜ್ಞೆ ಹುಟ್ಟುತ್ತದೆ, ಯಥಾರ್ಥದ ಅರಿವು. ಇದರ ಸ್ವಭಾವದ ಅರಿವು. ಈ ಸಂವೇದನೆ ಎಂದರೇನು? ಇದು ಶಾಶ್ವತವಲ್ಲದ್ದು, ಇದು ಸ್ಥಿರವಲ್ಲದ್ದು. ಇದು ಪ್ರಕಟವಾಗಿದೆ ಆದರೆ ಹೊರಟು ಹೋಗುತ್ತದೆ. ಇದು ಇರುವವರೆಗೆ ಇದನ್ನೇ ಗಮನಿಸುತ್ತೇನೆ. ಹೌದು, ಇದು ಉದಯವಾಗುತ್ತದೆ ಮತ್ತು ನಷ್ಟವಾಗುತ್ತದೆ, ಉದಯವಾಗುತ್ತದೆ ಮತ್ತು ಹೊರಟು ಹೋಗುತ್ತದೆ. ಇದು ಇರುವವರೆಗೆ ಇದನ್ನೇ ಗಮನಿಸುತ್ತೇನೆ. ಹೌದು, ಇದು ಉದಯವಾಗುತ್ತದೆ. ಸಂವೇದನೆ ಎಷ್ಟೇ ಅಹಿತಕರವಾಗಿರಬಹುದು, ಇದೂ ಹೊರಟು ಹೋಗಿಯೇ ಹೋಗುತ್ತದೆ. ಮತ್ತಾವುದಾದರೂ ಬಹು ಸುಖದಾಯಕ ಸಂವೇದನೆ ಇರಬಹುದು, ಅದೂ ಹೊರಟು ಹೋಗಲೇಬೇಕು. ಪ್ರತಿಕ್ರಿಯೆ ಮಾಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ತನ್ನದೇ ಸ್ವಭಾವದಿಂದ ನಶಿಸಿ ಹೋಗುತ್ತಿರುವುದರ ಬಗ್ಗೆ ಪ್ರತಿಕ್ರಿಯೆಯನ್ನು ಮಾಡುವುದರಲ್ಲಿ ಏನು ಅರ್ಥವಿದೆ? ಇದರಿಂದ ಯಾವ ಉದ್ದೇಶವೂ ಸಾಧಿತವಾಗುವುದಿಲ್ಲ, ಇದರಲ್ಲಿ ಯಾವ ವಿವೇಕವೂ ಇಲ್ಲ. ಸಂವೇದನೆಗಳನ್ನು ಅನುಭವಕ್ಕೆ ತಂದುಕೊಳ್ಳುವ ಘಟ್ಟವನ್ನು ಮುಟ್ಟಿ ಅದಕ್ಕೆ ಯಾವ ಪ್ರತಿಕ್ರಿಯೆಯನ್ನು ಮಾಡದೇ ಇದ್ದರೆ ದುಃಖದ ಸಂವರ್ಧನೆಯ ಪೂರ್ಣ ಪ್ರಕ್ರಿಯೆ ಬದಲಾಗುತ್ತದೆ ಎಂಬುದು ಸ್ಪಷ್ಟವಾಗುತ್ತಾ ಸ್ಪಷ್ಟವಾಗುತ್ತಾ ಹೋಗುತ್ತದೆ. ಈಗ ಮುಕ್ತಿಯ ಬಿಡುಗಡೆಯ ಕೆಲಸ ಆರಂಭವಾಗುತ್ತದೆ. ಸಂವೇದನೆಗಳು ಒಂದು ಬಹುಮುಖ್ಯ ಘಟ್ಟ. ಈ ಸಂಗಮ ಸ್ಥಾನದಿಂದ ಒಂದು ಕವಲು ದಾರಿ ಆರಂಭವಾಗುತ್ತದೆಂಬುದನ್ನು ಅವನು ಪತ್ತೆ ಹಚ್ಚಿದ. ಒಂದು ದಾರಿಯನ್ನು ಅವನು ದುಃಖ ಸಮುದಯಗಾಮಿನಿ ಪಟಿಪದ ಎಂದು ಕರೆದ. ಎಂದರೆ ಇದು ದುಃಖದ ಕಡೆಗೇ ಒಯ್ಯುವ ಮಾರ್ಗ. ನಾವು ದುಃಖವನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತೇವೆ, ದುಃಖವನ್ನು ಹುಟ್ಟು ಹಾಕಿಕೊಳ್ಳುತ್ತಲೇ ಇರುತ್ತೇವೆ. ಏಕೆಂದರೆ ನಾವು ಪ್ರತಿಯೊಂದು ಸಂವೇದನೆಗೂ ಪ್ರತಿಕ್ರಿಯೆ ಮಾಡುತ್ತಿರುತ್ತೇವೆ. ಪ್ರತಿ ಘಳಿಗೆ ನಾವು ಸಂವೇದನೆಯನ್ನು ಅನುಭವಕ್ಕೆ ತಂದುಕೊಳ್ಳುತ್ತಿರುತ್ತೇವೆ ಮತ್ತು ಪ್ರತಿಕ್ಷಣ ಅವಕ್ಕೆ ಪ್ರತಿಕ್ರಿಯೆ ಮಾಡುತ್ತಿರುತ್ತೇವೆ. ಆದ್ದರಿಂದ ಇದು ದುಃಖವನ್ನು ಹೆಚ್ಚಿಸಿಕೊಳ್ಳುವ ಪ್ರಕ್ರಿಯೆಯಾಗಿದೆ, ದುಃಖದ ಸಂವರ್ಧನವೇ ಆಗಿದೆ. ಆದರೂ ಇದೇ ಸಂಗಮ ಸ್ಥಾನ, ಇದೇ ಶರೀರದ ಸಂವೇದನೆಯ ಬಿಂದುವೆ ನಮ್ಮನ್ನು ಮುಕ್ತಿಯ ಮಾರ್ಗಕ್ಕೂ ತಲುಪಿಸುತ್ತದೆ. ದುಃಖ ನಿರೋಧಗಾಮಿನಿ ಪಟಿಪದ, ಎಲ್ಲ ದುಃಖಗಳ ನಿವಾರಣೆಯ ಕಡೆಗೆ ಒಯ್ಯುವ ಮಾರ್ಗ. ಏಕೆಂದರೆ ಈಗ ನಮಗೆ ಸಂವೇದನೆಯ ಅನುಭವವಾದಾಗ ನಾವು ಅದಕ್ಕೆ ಪ್ರತಿಕ್ರಿಯೆ ಮಾಡುವುದಿಲ್ಲ. ಅನಿಚ್ಚ ಅನಿಚ್ಚ, ಓ ಬದಲಾಗುತ್ತಿದೆ ಬದಲಾಗುತ್ತಿದೆ, ಇದನ್ನೇ ನಾವೀಗ ಮಾಡಲು ಆರಂಭಿಸಿದ್ದೇವೆ. ಮೊಟ್ಟಮೊದಲ ಬಹು ಮುಖ್ಯ ವಿಷಯವೆಂದರೆ ನಿಮಗೆ ಸಂವೇದನೆ ಅನುಭವವಾಗುತ್ತಿದೆ, ಮತ್ತು ಹೀಗೆ ಸಂವೇದನೆಗಳ ಅನುಭವ ಅಥವಾ ಅರಿವು ಆದಾಗಲೂ ನೀವು ಪ್ರತಿಕ್ರಿಯೆ ಮಾಡುತ್ತಿಲ್ಲ. ಪ್ರತಿ ಸಂವೇದನೆಯು ಪ್ರಜ್ಞೆಯಾಗಿಯೇ ಬದಲಾಗಬೇಕು, ಎಂದರೆ ವಿದ್ಯೆಯಲ್ಲಿ ಬದಲಾಗಬೇಕು. ವೇದನಾ ಪಚ್ಚಯ ಪಂಜ, ಎಲ್ಲ ಸಂವೇದನೆಗಳು ಪ್ರಜ್ಞೆಯಲ್ಲೇ ಕೊನೆಗೊಳ್ಳಬೇಕು. ಯಾವುದೊಂದು ಸಂವೇದನೆಯೂ ತೃಷ್ಣೆಯಲ್ಲಿ ಬದಲಾಗಬಾರದು, ರಾಗದಲ್ಲಿ ಮತ್ತು ದ್ವೇಷದಲ್ಲಿ ಬದಲಾಗಬಾರದು. ಈ ಬಿಡುಗಡೆಯ ಮಾರ್ಗವನ್ನೇ ನೀವು ಆರಿಸಿಕೊಂಡಿದ್ದೀರಿ. ಈ ಸಂವೇದನೆಗಳ ಆಳಕ್ಕೆ ಪ್ರವೇಶಿಸುತ್ತಾ ಅವುಗಳಿಗೆ ಪ್ರತಿಕ್ರಿಯೆ ಮಾಡದೆ ಈ ಮುಕ್ತಿಯ ಮಾರ್ಗವನ್ನೇ ಆರಿಸಿಕೊಂಡಿದ್ದೀರಿ. ಈ ಬಿಂದುವಿನಲ್ಲೇ ಇಡೀ ಸರಪಳಿಯನ್ನು ಮುರಿಯಲಾಗುತ್ತದೆ. ಏಕೆಂದರೆ ಈಗ ಅವಿದ್ಯೆ ಇಲ್ಲ, ಅಜ್ಞಾನ ಇಲ್ಲ. ಅವಿದ್ಯಾಯತ್ವೇವ ಅಶೇಷ ವಿರಾಗ ನಿರೋಧ. ಯಾವಾಗ ಮೋಹ ಅಥವಾ ಅಜ್ಞಾನವು ಬೇರು ಸಹಿತ ನಷ್ಟವಾಗುವುದೋ ಆಗ ಸಂಖಾರ ನಿರೋಧೋ, ಇನ್ನು ಸಂಖಾರಗಳು ಇರುವುದಿಲ್ಲ. ಎಂದರೆ ಇನ್ನು ಸಂಖಾರಗಳ ಉತ್ಪತ್ತಿ ಆಗುವುದಿಲ್ಲ. ಸಂಖಾರ ನಿರೋಧ ವಿಜ್ಞಾನ ನಿರೋಧೋ, ಇನ್ನು ವಿಜ್ಞಾನದ ನಿರೋಧವಾಗುತ್ತದೆ. ಎಂದರೆ ಇನ್ನು ಹೊಸ ವಿಜ್ಞಾನ ಇರುವುದಿಲ್ಲ, ಅದರ ಹರಿವು ನಿಂತು ಹೋಗುತ್ತದೆ. ವಿಜ್ಞಾನ ನಿರೋಧ ನಾಮರೂಪ ನಿರೋಧೋ, ಇನ್ನು ಮನಸ್ಸು ಮತ್ತು ದೇಹದ ಪ್ರವಾಹ ನಿಂತು ಹೋಗುತ್ತದೆ. ನಾಮರೂಪ ನಿರೋಧ ಸಳಾಯತನ ನಿರೋಧೋ, ಎಂದರೆ ಇನ್ನು ಆರು ಜ್ಞಾನೇಂದ್ರಿಯಗಳು ಅಸ್ತಿತ್ವಕ್ಕೆ ಬರುವುದಿಲ್ಲ. ಸಳಾಯತನ ನಿರೋಧ ಫಸ್ಸ ನಿರೋಧೋ, ಆರು ಇಂದ್ರಿಯಗಳೇ ಇಲ್ಲದಾಗ ಸ್ಪರ್ಶವೂ ಸಾಧ್ಯವಿಲ್ಲ. ಫಸ್ಸ ನಿರೋಧ ವೇದನಾ ನಿರೋಧೋ, ಇನ್ನು ಸಂವೇದನೆಗಳೂ ಇಲ್ಲ. ಮತ್ತು ವೇದನಾ ನಿರೋಧ ತಣಹಾ ನಿರೋಧೋ, ಇನ್ನು ಬಯಕೆ ಆಸೆ ಅಥವಾ ತೃಷ್ಣೆಯೂ ಇರುವುದಿಲ್ಲ. ತಣಹಾ ನಿರೋಧ ಉಪಾದಾನ ನಿರೋಧೋ, ಇನ್ನು ಆಸಕ್ತಿ ಅಂಟು ಇರುವುದಿಲ್ಲ. ಉಪಾದಾನ ನಿರೋಧ ಭವ ನಿರೋಧೋ, ಇನ್ನು ಮತ್ತೆ ಮತ್ತೆ ಭವದ ಪ್ರಕ್ರಿಯೆ ಇರುವುದಿಲ್ಲ. ಭವ ನಿರೋಧ ಜಾತಿ ನಿರೋಧೋ, ಇನ್ನು ಹೊಸ ಹುಟ್ಟು ಮತ್ತೆ ಜನ್ಮ ಸಾಧ್ಯವಿಲ್ಲ. ಮತ್ತೆ ಜಾತಿ ನಿರೋಧ ಜರ ಮರಣಂ ಶೋಕ ಪರಿದೇವ ದುಃಖ ದೋಮನಸ್ಸುಪಾಯಾಸ ನಿರುಜ್ಜಂತಿ, ಜನ್ಮದೊಂದಿಗೆ ಬರುವ ಎಲ್ಲ ದುಃಖಗಳು ತಮಗೆ ತಾವೇ ದೂರವಾಗುತ್ತವೆ. ಇವೆಲ್ಲ ಅರ್ಥ ಮಾಡಿಕೊಳ್ಳುವುದು ಸುಲಭವೇ? ಬುದ್ಧಿಯ ಮಟ್ಟದಲ್ಲಿ ಇದನ್ನು ಒಪ್ಪಿಕೊಂಡು ಬಿಡಬಹುದು, ಆದರೆ ಇದರಿಂದೇನೂ ಪ್ರಯೋಜನವಿಲ್ಲ. ನಾವು ಸಾಧನೆ ಮಾಡಬೇಕು. ಸಂವೇದನೆಗಳು ಇರುವ ಆಳಕ್ಕೆ ಇಳಿದು ಅವುಗಳಿಗೆ ಯಾವ ಪ್ರತಿಕ್ರಿಯೆಯನ್ನೂ ಮಾಡಬಾರದು. ಸಂವೇದನೆಗಳು ಅನುಭವಕ್ಕೆ ಬರುತ್ತಿವೆ, ಆದರೆ ನಾವು ಅವುಗಳಿಗೆ ಪ್ರತಿಕ್ರಿಯೆ ಮಾಡುವುದಿಲ್ಲ. ಈ ವಿಷಯವನ್ನು ಕೇವಲ ತಾತ್ವಿಕವಾಗಿ ಒಪ್ಪಿಕೊಂಡು ಬಿಟ್ಟರೂ ಏನೂ ಉಪಯೋಗವಿಲ್ಲ. ಕೆಲವರಿಗೆ ಹಿಂದಿನ ಅಥವಾ ಮುಂದಿನ ಜನ್ಮಗಳ ಬಗ್ಗೆ ನಂಬುಗೆ ಇಲ್ಲದಿರಬಹುದು. ಅದು ಬಹಳ ಮುಖ್ಯವೂ ಅಲ್ಲ. ಅದರಿಂದೇನೂ ವ್ಯತ್ಯಾಸವಾಗುವುದಿಲ್ಲ. ನೀವು ಮೊದಲು ಹಿಂದಿನ ಅಥವಾ ಮುಂದಿನ ಜನ್ಮಗಳ ಬಗ್ಗೆ ಒಪ್ಪಿಕೊಳ್ಳಬೇಕು. ಆಗ ಮಾತ್ರ ಈ ಸಾಧನೆಯಿಂದ ನಿಮಗೆ ಸಹಾಯವಾಗುತ್ತದೆ ಎಂದೇನೂ ಇಲ್ಲ. ಈ ಜನ್ಮವಂತೂ ಎಲ್ಲರೂ ಒಪ್ಪಲೇಬೇಕು. ಈ ಜನ್ಮವಂತೂ ಇದೆ, ಮತ್ತು ಪ್ರತಿಕ್ಷಣ ನಾವು ನಮಗೆ ದುಃಖವನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತಿದ್ದೇವೆ. ನಾವು ಪ್ರತಿಕ್ಷಣ ಹೊಸ ಸಂಸ್ಕಾರಗಳನ್ನು ಉಂಟು ಮಾಡುತ್ತಿದ್ದೇವೆ, ಮತ್ತು ಪ್ರತಿ ಸಂಸ್ಕಾರವೂ ನಮ್ಮ ಪಾಲಿಗೆ ದುಃಖವೇ ಆಗಿದೆ. ನಾವು ಮತ್ತೆ ಮತ್ತೆ ಅದೇ ಸಂಸ್ಕಾರಗಳನ್ನೇ ಉಂಟು ಮಾಡಿಕೊಳ್ಳುತ್ತಿದ್ದೇವೆ, ಮತ್ತು ಅವನ್ನು ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಿದಂತಹ ಆಳ ಆಳವಾದ ಸಂಸ್ಕಾರಗಳನ್ನಾಗಿ ಮಾಡಿಕೊಳ್ಳುತ್ತಿದ್ದೇವೆ. ಇದರಿಂದ ಹೆಚ್ಚು ಹೆಚ್ಚು ದುಃಖ, ಇನ್ನೂ ಹೆಚ್ಚು ಹೆಚ್ಚು ಆಳವಾದ ಸಂಕಟ ಉಂಟಾಗುತ್ತದೆ. ಕೊನೆಯ ಪಕ್ಷ ಈಗ ಅದರಿಂದ ಹೊರಬರಲು ಆರಂಭಿಸಿದ್ದೇವೆ. ಈಗ ನೀವು ನಿಮ್ಮ ಸದ್ಯದ ದುಃಖದಿಂದ, ವರ್ತಮಾನದ ದುಃಖದಿಂದ ಹೊರಬರಲು ಆರಂಭಿಸಿದಿರಿ ಎನ್ನಿ. ಪ್ರಕೃತಿಯ ನಿಯಮ ಏನೆಂದರೆ, ನೀವು ಶರೀರದಲ್ಲಿ ತೋರಿಬರುವ ಸಂವೇದನೆಗಳಿಂದ ಯಾವುದೇ ಹೊಸ ಸಂಸ್ಕಾರಗಳನ್ನು ಸೃಷ್ಟಿ ಮಾಡಿಕೊಳ್ಳದಿದ್ದರೆ ಹಳೆಯವು ಮೇಲೆ ಮೇಲೆ ಬರಲು ಆರಂಭಿಸುತ್ತವೆ. ನೀವು ಆಳದಲ್ಲಿ ಹಿಂದಿನಿಂದ ಸಂಗ್ರಹಿಸಿ ಇಟ್ಟಿರುವ ಮನಸ್ಸಿನ ಆಳದ ನೆಲೆಮನೆಯಲ್ಲಿ ಕೂಡಿಟ್ಟಿರುವುದೆಲ್ಲ ಮೇಲೆ ಬರಲು ಆರಂಭಿಸುತ್ತದೆ. ಅವು ಹೀಗೆ ಮೇಲೆ ಬಂದಾಗ ಯಾವುದಾದರೂ ಒಂದಿಲ್ಲೊಂದು ಸಂವೇದನೆಯೊಟ್ಟಿಗೆ ಮೇಲೆ ಬರುತ್ತವೆ. ಹೀಗೆ ಅವು ಮೇಲೆ ಬಂದಾಗ ನೀವು ಸಮತೆಯಲ್ಲಿದ್ದರೆ, ನೀವು ಯಾವ ಪ್ರತಿಕ್ರಿಯೆಯನ್ನು ಮಾಡದಿದ್ದರೆ ಈ ಸಂಸ್ಕಾರಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ, ದುರ್ಬಲವಾಗುತ್ತಾ ದುರ್ಬಲವಾಗುತ್ತಾ ಮಾಯವಾಗಿ ಹೋಗುತ್ತವೆ. ಇನ್ನೊಂದು ಹಳೆಯ ಸಂಸ್ಕಾರಗಳ ದೊಡ್ಡ ತುಂಡು ಮೇಲೆದ್ದು ಬರುತ್ತದೆ, ಇಂಥದೋ ಅಂಥದೋ ಸಂವೇದನೆಯನ್ನು ತರುತ್ತದೆ. ಮತ್ತೆ ನೀವು ಪ್ರತಿಕ್ರಿಯೆ ಮಾಡದೆ ಸಮತೆಯಿಂದಿದ್ದರೆ ಹಳೆಯವು ಬೇರು ಸಹಿತ ವಿನಾಶ ಹೊಂದುತ್ತವೆ. ಒಮ್ಮೆ ನೀವು ಹೊಸ ಸಂಸ್ಕಾರಗಳನ್ನು ಉಂಟು ಮಾಡಿಕೊಳ್ಳುವುದನ್ನು ನಿಲ್ಲಿಸಿದಿರೆಂದರೆ ತಾನಾಗಿಯೇ ಹಳೆಯ ಸಂಸ್ಕಾರಗಳು ಸ್ವಲ್ಪ ಸ್ವಲ್ಪವಾಗಿ ನಾಶವಾಗುತ್ತವೆ. ನೀವು ಎಷ್ಟೆಷ್ಟು ಸಮತೆಯಿಂದ ಇರುತ್ತೀರೋ ಅಷ್ಟು ಮೇಲೆದ್ದು ಬಂದು ಮಾಯವಾಗಿ ಹೋಗುತ್ತದೆ, ನಾಶವಾಗಿ ಹೋಗುತ್ತದೆ. ಇದನ್ನೇ ಬುದ್ಧ ಹೇಳಿದ, ಅನಿಚ್ಛಾವತ ಸಂಖಾರ. ನೀವು ಮೇಲೆ ಮೇಲೆ ಈ ಮಾತುಗಳನ್ನು ಕೇಳಲಿರುವಿರಿ. ಅನಿಚ್ಛಾವತ ಸಂಖಾರ, ಪ್ರತಿ ಸಂಖಾರವು ಅನಿತ್ಯವಾಗಿದೆ, ಏಳುತ್ತದೆ, ಮರೆಯಾಗುತ್ತದೆ. ಉಪ್ಪಾದವಯಧಮ್ಮಿನೋ, ಎದ್ದು ಬಂದು ಹೊರಟು ಹೋಗುತ್ತದೆ. ಇದು ಅವುಗಳ ಸ್ವಭಾವವಾಗಿದೆ. ಉಪ್ಪಾದವಯಧಮ್ಮಿನೋ, ಅವು ಹೊರಟು ಹೋಗುತ್ತವೆ, ಆದರೆ ಮತ್ತೆ ಮೇಲೇಳುತ್ತದೆ, ಮತ್ತು ಹಲವು ಪಟ್ಟು ಹೆಚ್ಚಾಗಿ ಮತ್ತೆ ಮೇಲೇಳುತ್ತವೆ. ಆದರೆ ನೀವು ಅವುಗಳನ್ನು ಅರಿಯುತ್ತಿದ್ದು ಆ ಸಂವೇದನೆಗಳಿಗೆ ಪ್ರತಿಕ್ರಿಯೆ ಮಾಡದಿದ್ದರೆ ಆಗ ಉಪಜ್ಜಿತ್ವಾ ನಿರುಜ್ಜಂತಿ, ಅವು ಹೊರಟು ಹೋಗುತ್ತವೆ, ಅವು ಮೇಲೆದ್ದು ಬರುತ್ತವೆ ಮತ್ತು ಮೂಲ ಸಹಿತ ನಾಶ ಹೊಂದುತ್ತವೆ. ಮತ್ತು ಅವು ಎಷ್ಟೆಷ್ಟು ನಾಶ ಹೊಂದುತ್ತವೋ, ತೇಸಂ ಊಪ ಸಮೋ ಸುಖೋ, ಅಷ್ಟು ನೀವು ಬಿಡುಗಡೆಯ ಆನಂದವನ್ನು, ಮುಕ್ತಿಯ ಶಾಂತಿಯನ್ನು, ವಿಮೋಚನೆಯ ನೆಮ್ಮದಿಯನ್ನು ಅನುಭವಿಸುತ್ತೀರಿ. ಏಕೆಂದರೆ ಅಷ್ಟು ದುಃಖ ದೂರವಾಗಿದೆ. ಇದು ಸಂಪೂರ್ಣ ಪ್ರಕ್ರಿಯೆ, ಮತ್ತು ಇದೇ ಈ ವ್ಯಕ್ತಿಯ ಜ್ಞಾನೋದಯವಾಗಿತ್ತು. ಆತ ದುಃಖದ ನಿಜವಾದ ಕಾರಣವನ್ನು ಕಂಡುಹಿಡಿದ, ಮತ್ತು ಅತ್ಯಂತ ಆಳದಿಂದ ಇದರ ನಿಜವಾದ ಕಾರಣದ ಬೇರನ್ನು ಕಿತ್ತುಗೆಯಬಹುದೆಂದು ಕಂಡುಹಿಡಿದ. ಆತನಿಗೆ ಜ್ಞಾನೋದಯವಾದ ಒಡನೆ ಆತ ಆಡಿದ ಮಾತುಗಳು ಅತಿ ಸುಂದರವಾದವು. ಆತ ಆಡಿರುವ ಪ್ರತಿ ಮಾತು ಅದ್ಭುತವಾದವೇ. ಆದರೆ ಮೊದಲು ಆಡಿದ ಮಾತುಗಳು ಯಾವುವು? ಈ 10 ದಿನಗಳಲ್ಲಿ ಪ್ರತಿನಿತ್ಯ ಕೊನೆಯ ಪಕ್ಷ 3 ಬಾರಿ ನೀವು ಇವುಗಳನ್ನು ಕೇಳುತ್ತೀರಿ. ಅನೇಕ ಜಾತಿ ಸಂಸಾರನ್ ಸಂಧಾವಿಸ್ಸಂ ಅನಿಬ್ಬಿಸಂ ಗಹಕಾರಕಂ ಗವೇ ಸಂತೋ ದುಃಖಾಜಾತಿ ಪುನಃಪುನಂ ಗಹಕಾರಕ ದಿಟ್ಠೋಸಿ ಪುನಗೇಹಂ ನಕಾಹಸಿ ಸಬ್ಬಾತೆ ಫಾಸುಕ ಭಗ್ಗ ಗಹಕೂಟಂ ವಿಸಾಂಖಿತಂ ವಿಸಂಖಾರಗತಂ ಚಿತ್ತಂ ತಣಹಾನಂ ಖಯಮಜ್ಜಗ. ಅನೇಕ ಜಾತಿ ಸಂಸಾರಂ, ವೈಶಾಖ ಮಾಸದ ಪೂರ್ಣಚಂದ್ರ ರಾತ್ರಿಯನ್ನು ಬೆಳಗುತ್ತಿದ್ದ. ಆತ ಮರದಡಿಯಲ್ಲಿ ಧ್ಯಾನಸ್ಥನಾಗಿ ಮನಸ್ಸಿನೊಳಗಿನ ಯಥಾರ್ಥತೆಯನ್ನು ಅರಿಯುತ್ತಿದ್ದ. ಹೀಗೆ ಯಾರಾದರೂ ಮನಸ್ಸಿನ ಆಳ ಆಳಕ್ಕೆ ಇಳಿದು ಮನಸ್ಸನ್ನು ಶುದ್ಧ ಮಾಡತೊಡಗಿದರೆ ಶುದ್ಧಗೊಂಡ ಮನಸ್ಸಿನಲ್ಲಿ ಕೆಲವು ಶಕ್ತಿಗಳು, ಕೆಲವು ಸಾಮರ್ಥ್ಯಗಳು ಮೇಲೆದ್ದು ಬರುತ್ತವೆ. ಅಂಥ ಒಂದು ಶಕ್ತಿ, ಸಾಮರ್ಥ್ಯ, ಭೂತಕಾಲದ ಅರಿವು, ಸ್ಮರಣೆ ಬರಲು ಆರಂಭಿಸುತ್ತದೆ. ಮಧ್ಯರಾತ್ರಿ ಕಳೆಯುತ್ತಿದ್ದ ಹಾಗೆ ಆತನ ಈ ಸಾಮರ್ಥ್ಯ ಹೆಚ್ಚುತ್ತಾ ಹೋಯಿತು. ಆತನಿಗೆ ಗತಕಾಲದ ಸ್ಮರಣೆ ಬರತೊಡಗಿತು. ಕೇವಲ ಈ ಜನ್ಮದ್ದಷ್ಟೇ ಅಲ್ಲ, ಅದರ ಹಿಂದಿನ, ಅದರ ಹಿಂದಿನ, ಅದರ ಹಿಂದಿನ ಹತ್ತನೆಯ ಜನ್ಮದ, ಹೀಗೆ ಹಿಂದು ಹಿಂದಿನ ಜನ್ಮಗಳನ್ನು ಅವನು ಅರಿಯತೊಡಗಿದ. ಲೆಕ್ಕವಿಲ್ಲದಷ್ಟು ಜನ್ಮಗಳ ನೆನಪು ಅವನಿಗೆ ಬಂದಿತು. ಅನೇಕ ಎಂದರೆ ಲೆಕ್ಕವಿಲ್ಲದಷ್ಟು, ಕೇವಲ ಒಂದಲ್ಲ, ಬಹಳ ಜನ್ಮಗಳ. ಅನೇಕ ಜಾತಿ ಸಂಸಾರಂ ಸಂಧಾವಿಸ್ಸಂ, ಮತ್ತೆ ಪ್ರತಿ ಬಾರಿ ನಾನು ಹುಟ್ಟಿದಾಗಲೂ ಹುಟ್ಟಿದೊಡನೆ ಓಡತೊಡಗಿದೆ, ಓಡತೊಡಗಿದೆ. ಅನಿಬ್ಬಿಸಂ, ಸತತವಾಗಿ ಎಡಬಿಡದೆ ಓಡತೊಡಗಿದೆ. ಜನ್ಮ ತಳೆದ ಪ್ರತಿಯೊಬ್ಬರೂ ಓಡುತ್ತೇವೆ, ಸಾವಿನ ಕಡೆ ಓಡುತ್ತಲೇ ಇರುತ್ತೇವೆ. ಹುಟ್ಟಿದೊಡನೆ ನಾವು ಸಾವಿನ ಕಡೆ ಓಡುತ್ತಾ ಓಡುತ್ತಾ ಇರುತ್ತೇವೆ. ಒಂದೇ ಒಂದು ನಿಮಿಷವೂ ಇರು, ಸ್ವಲ್ಪ ನಿಂತು ನೋಡೋಣ. ನಾನು ಸಾವಿನ ಕಡೆ ಓಡುವುದಿಲ್ಲ ಎನ್ನಲಾಗುವುದಿಲ್ಲ. ನಿಂತು ನೋಡುವ ಪ್ರಶ್ನೆಯೇ ಇಲ್ಲ. ಏನನ್ನೂ ಸಂಪಾದಿಸದೆ, ಏನನ್ನೂ ಸಾಧಿಸದೆ ನಿರಂತರವಾಗಿ ಸಾವಿನೆಡೆ ಓಡುತ್ತಲೇ ಇರಬೇಕಾದುದು ಅನಿವಾರ್ಯ. ಕೆಲವು ಜನ್ಮಗಳಲ್ಲಿ ಆತ ಕೆಲವು ಜ್ಞಾನಿಗಳ ಬಳಿ ಹೋದ. ಅವರು ಈ ಓಟದಿಂದ ತಪ್ಪಿಸಿಕೊಳ್ಳಲು ದಾರಿಯಿದೆ, ಈ ಹುಟ್ಟು ಸಾವಿನ ದುಃಖದಿಂದ ವಿಮುಕ್ತರಾಗುವ ಮಾರ್ಗವಿದೆ, ಅದು ಈ ಸೃಷ್ಟಿಕರ್ತ ದೈವವನ್ನು ಕಂಡಾಗ ಮಾತ್ರ ಸಾಧ್ಯ ಎಂದರು. ಆದ್ದರಿಂದ ಹಲವು ಜನ್ಮಗಳು ಆತ ದೇವರಿಗಾಗಿ ಹುಡುಕಾಡಿದ. ಗಹಕಾರಕಂಗವೇ ಸಂತೋ, ಈ ದೇಹವೆಂಬ ಮನೆಯ ನಿರ್ಮಾಣ ಮಾಡಿದ ದೈವವನ್ನು ಹುಡುಕುತ್ತಾ ಅಲೆದ. ಇದೆಂಥ ಮನೆ? ಪ್ರತಿ ಬಾರಿ ಒಬ್ಬ ವ್ಯಕ್ತಿ ಸತ್ತಾಗಲು ಇನ್ನೊಂದು ಮನೆ ಸಿದ್ಧವಾಗುತ್ತದೆ. ಪ್ರತಿ ಬಾರಿ ಒಬ್ಬ ಸತ್ತಾಗಲು ಇನ್ನೊಂದು ಮನೆ ಸಿದ್ಧವಿದೆ. ಗಹಕಾರಕಂ, ಈ ಮನೆ ನಿರ್ಮಾಣ ಯಾರು ಮಾಡುತ್ತಾರೆ? ಗಹಕಾರಕಂ ಗವೇ ಸಂತೋ, ಈ ಮನೆಯ ನಿರ್ಮಾಣಕರ್ತನನ್ನು ಹುಡುಕುತ್ತಾ ದುಃಖ ಜಾತಿ ಪುನಃಪುನಂ, ಮತ್ತೆ ಮತ್ತೆ ನಾನು ಜನ್ಮ ತಾಳುತ್ತಲೇ ಹೋದೆ. ದುಃಖದಿಂದ ಕೂಡಿದ, ಯಾತನೆಯಿಂದ ಕೂಡಿದ ಜನ್ಮಗಳನ್ನು ಪಡೆಯುತ್ತಲೇ ಹೋದೆ. ಈ ಲೋಕದಲ್ಲೇ ಇರಬಹುದು ಅಥವಾ ಆ ಲೋಕದಲ್ಲೇ ಇರಬಹುದು. ಎಲ್ಲೆಲ್ಲೂ ಶೋಕವೇ, ಅತ್ಯಂತ ಮೇಲಿನ ಲೋಕವೇ ಇರಬಹುದು, ಸ್ವರ್ಗಲೋಕವಿರಬಹುದು, ಬ್ರಹ್ಮಾದಿ ಲೋಕಗಳಿರಬಹುದು. ಎಲ್ಲೆಲ್ಲೂ ಮುಪ್ಪು ಮತ್ತು ಸಾವಿನ ದುಃಖ ಬಿಟ್ಟಿದ್ದಲ್ಲ. ಯಾರೂ ದುಃಖದಿಂದ ಪೂರ್ಣ ಮುಕ್ತರಲ್ಲ. ಗಹಕಾರಕ ದಿಟ್ಟೋಸಿ, ಈ ಮನೆಯನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ದೈವವೇ, ನಾನು ನಿನ್ನನ್ನು ನೋಡಿದೆ. ಗಹಕಾರಕ ದಿಟ್ಟೋಸಿ ಪುನಗೇಹಂ ನ ಕಾಹಸಿ, ನೀನು ಇನ್ನು ನನಗಾಗಿ ಹೊಸ ಮನೆಯನ್ನು ಕಟ್ಟಲಾರೆ. ಯಾರೂ ಯಾರಿಗಾದರೂ ಮನೆಯನ್ನು ಕಟ್ಟುವುದಾದರೂ ಹೇಗೆ? ಮನೆಯನ್ನು ಕಟ್ಟಲು ಮರ, ಕಬ್ಬಿಣ, ಗಾರೆಗಚ್ಚುಗಳು ಬೇಕು. ನಾನು ಎಲ್ಲವನ್ನೂ ನಾಶ ಮಾಡಿದ್ದೇನೆ. ಗಹಕಾರಕ ದಿಟ್ಟೋಸಿ ಪುನಗೇಹಂನ ಕಾಹಸಿ ಸಬ್ಬಾತೆ ಫಾಸುಕ ಭಗ್ಗ ಗಹಕೂಟಂ ವಿಸಂಖಿತಂ. ನಾನು ಮನೆಯನ್ನು ಕಟ್ಟಲು ಬೇಕಾದ ಎಲ್ಲ ಸಲಕರಣೆಗಳನ್ನು ನಾಶ ಮಾಡಿಬಿಟ್ಟಿದ್ದೇನೆ. ಇನ್ನು ನೀನು ನನಗೆ ಮನೆ ಕಟ್ಟಲಾರೆ. ಮನೆಯನ್ನು ಕಟ್ಟಲು ಬೇಕಾದ ಸಾಧನೆಗಳು, ವಸ್ತುಗಳು ಯಾವುವು? ವಿಸಂಖಾರಗತಂ ಚಿತ್ತಂ, ನನ್ನ ಮನಸ್ಸು ಈಗ ಎಲ್ಲ ಸಂಖಾರಗಳಿಂದ ವಿಮುಕ್ತವಾಗಿದೆ. ಯಾವ ಸಂಖಾರಗಳ ಕಾರಣದಿಂದ ಹೊಸ ಹುಟ್ಟು ಸಾಧ್ಯವೋ ಆ ಎಲ್ಲ ಸಂಖಾರಗಳನ್ನು ನಾನು ನಾಶ ಮಾಡಿದ್ದೇನೆ. ವಿಸಂಖಾರಗತಂ ಚಿತ್ತಂ ತಣಹಾನಂಖಯ ಮಜ್ಜಗ, ತೃಷ್ಣೆಯು ಬುಡಸಹಿತ ನಾಶವಾಗಿ ಹೋಗಿದೆ. ತೃಷ್ಣೆಯ ಗುರುತೂ ಸಹ ಶೇಷವಿಲ್ಲ, ಉಳಿದಿಲ್ಲ. ಆದ್ದರಿಂದ ಹೊಸ ಸಂಸ್ಕಾರಗಳು ಸಾಧ್ಯವಿಲ್ಲ. ಹಳೆಯ ಸಂಖಾರಗಳನ್ನು ಸಮೂಲ ನಾಶ ಮಾಡಿದ್ದೇನೆ. ಈಗ ನಾನು ಹೊಸ ಸಂಖಾರಗಳ ಉತ್ಪತ್ತಿ ಮಾಡಿಕೊಳ್ಳುವುದಿಲ್ಲ. ಇದು ಪೂರ್ಣ ವಿಮುಕ್ತಿಯ ನೆಲೆ. ಯಾರೊಬ್ಬರೂ ಎಲ್ಲರೂ ಮುಟ್ಟಬಹುದಾದ ನೆಲೆ ಇದು. ಆದರೆ ಅದಕ್ಕೆ ಪ್ರತಿಯೊಬ್ಬರೂ ಶ್ರಮಿಸಬೇಕು, ಪ್ರತಿಯೊಬ್ಬರೂ ಸಾಧನೆ ಮಾಡಬೇಕು. ಕೇವಲ ಬಯಸುವುದರಿಂದ ಅಥವಾ ಪ್ರಾರ್ಥನೆಯಿಂದ ಅದು ಸಾಧ್ಯವಾಗುವುದಿಲ್ಲ. ಏನೋ ಪವಾಡ ನಡೆಯುತ್ತದೆ ಮತ್ತು ಯಾರಾದರೂ ಮುಕ್ತರಾಗಿ ಬಿಡುತ್ತಾರೆ ಎಂಬುದು ಅಸಾಧ್ಯದ ಮಾತು. ಅದಕ್ಕಾಗಿ ಬಹಳ ಕೆಲಸ ಮಾಡಬೇಕು. ಪ್ರತಿ ವ್ಯಕ್ತಿಯೂ ಶ್ರಮಿಸಿ ದುಡಿಯಬೇಕು, ಬಹಳ ಗಂಭೀರ ಸಾಧನೆ ಮಾಡಬೇಕು. ಈ 10 ದಿನಗಳು ನೀವು ಹೇಗೆ ಸಾಧನೆ ಮಾಡಬೇಕೆಂಬ ವಿಧಿಯನ್ನು ಕಲಿಯುತ್ತೀರಿ. ಹೇಗೆ ಮನಸ್ಸಿನ ಆಳಕ್ಕೆ ಎಲ್ಲಿ ಹಗಲು ಇರುಳು ಸಂಖಾರಗಳ ಉತ್ಪತ್ತಿ ಆಗುತ್ತಿದೆಯೋ ಆ ಆಳಕ್ಕೆ ಇಳಿಯಬೇಕೆಂದು ತಿಳಿಯುತ್ತೀರಿ. ಹಗಲು ಇರುಳು ರಾಗದ ದ್ವೇಷದ ರಾಗದ ದ್ವೇಷದ ಒಂದಿಲ್ಲೊಂದು ಸಂಸ್ಕಾರಗಳ ಉತ್ಪತ್ತಿ ಆಗುತ್ತಲೇ ಇರುತ್ತದೆ. ನೀವು ಸಂವೇದನೆಗಳನ್ನೇ ತಿಳಿಯಲು ಅಸಮರ್ಥರಾದರೆ ನಿಮ್ಮ ಈ ಅಭ್ಯಾಸವನ್ನು ಈ ಸ್ವಭಾವವನ್ನು ಹೇಗೆ ಬದಲಿಸಲು ಸಾಧ್ಯ? ಬುದ್ಧನ ಕಾಲದಲ್ಲೂ ಅದಕ್ಕೂ ಮೊದಲು ಆತನ ನಂತರವೂ ಹಲವು ಧ್ಯಾನದ ಪದ್ಧತಿಗಳು ಬಳಕೆಯಲ್ಲಿದ್ದವು. ಆದರೆ ಎಲ್ಲಿ ಮನಸ್ಸಿನ ಆಳದಲ್ಲಿ ಆಸೆಯ ಬಯಕೆಯ ತೃಷ್ಣೆಯ ಸಂಖಾರಗಳ ಉತ್ಪತ್ತಿಯಾಗುತ್ತಿದೆಯೋ ಎಲ್ಲಿ ದುಃಖದ ನಿರ್ಮಾಣದ ಪ್ರಕ್ರಿಯೆ ನಡೆಯುತ್ತಿದೆಯೋ ಅಲ್ಲಿ ತಲುಪದಿದ್ದರೆ ದುಃಖದಿಂದ ಹೊರಬರಲು ಸಾಧ್ಯವೇ ಇಲ್ಲ. ಈ ದುಃಖದ ಸಂಖಾರಗಳ ಉತ್ಪತ್ತಿ ಸಂವೇದನೆಗಳ ಮಟ್ಟದಲ್ಲಿ ನಡೆಯುತ್ತಿದೆ ಎಂಬುದು ಬುದ್ಧನ ಸಂಶೋಧನೆ, ಬುದ್ಧನ ಕೊಡುಗೆ. ನೀವು ಬೇಕಾದರೆ ಇದನ್ನು ವಿಪಶ್ಯನ ಎಂದು ಕರೆಯಿರಿ ಅಥವಾ ಬೇರೆ ಯಾವುದೇ ಹೆಸರಿನಿಂದ ಕರೆಯಿರಿ. ಯಾವುದೇ ಧ್ಯಾನ ಪದ್ಧತಿ ಶರೀರದ ಮೇಲಿನ ಸಂವೇದನೆಗಳ ಬಗ್ಗೆ ಅರಿವು ಮೂಡಿಸುತ್ತದೋ ಮತ್ತು ಈ ಸಂವೇದನೆಗಳ ಬಗ್ಗೆ ಸಮತೆಯಿಂದಿರಲು ಕಲಿಸುತ್ತದೋ ಆ ಧ್ಯಾನ ಪದ್ಧತಿ ವಿಮುಕ್ತಿಯ ಪದ್ಧತಿ. ಇಂಥದೊಂದು ಧ್ಯಾನ ಪದ್ಧತಿಯ ಸಂಪರ್ಕಕ್ಕೆ ಬರುವುದು ಕೂಡ ಒಬ್ಬರ ಭಾಗ್ಯದ ಮಾತೆ. ಮತ್ತು ಈ ಮಾರ್ಗದಲ್ಲಿ ನಡೆಯುತ್ತಾ ಸಾಧನೆ ಮಾಡಲು ಪ್ರೇರಣೆ ಬರುವುದು ಕೂಡ ಒಬ್ಬರ ಪುಣ್ಯದ ಮಾತೆ. ಈ ಮಾರ್ಗ ಬಹಳ ದೀರ್ಘ, ಬಹಳ ಉದ್ದದ ದಾರಿ ಎಂಬುದು ನಿಜ. ಮಾರ್ಗ ಎಷ್ಟೇ ದೀರ್ಘವಾಗಿರಬಹುದು, 10,000 ಮೈಲಿ ಉದ್ದದ ದಾರಿಯು ಮೊದಲ ಹೆಜ್ಜೆಯಿಂದಲೇ ಆರಂಭವಾಗುತ್ತದೆ. ಈಗ ನೀವು ಮೊದಲ ಹೆಜ್ಜೆ ಇಡಲಾರಂಭಿಸಿದ್ದೀರಿ. ಸರಿಯಾದ ಮಾರ್ಗದಲ್ಲಿ ಒಂದೂ ಹೆಜ್ಜೆ ಇಡದವರು ಗುರಿ ಮುಟ್ಟುತ್ತಾರೆಂದು ನಿರೀಕ್ಷಿಸಲು ಸಾಧ್ಯವಿಲ್ಲ. ಯಾರು ಒಂದು ಹೆಜ್ಜೆ ಇಟ್ಟಿದ್ದಾಗಿದೆಯೋ ಅವರು ಎರಡನೆಯ ಮೂರನೆಯ ಹೆಜ್ಜೆಯನ್ನಿಡುತ್ತಾರೆ. ಹೀಗೆ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಡುತ್ತಾ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಡುತ್ತಾ ಅಂತಿಮ ಗುರಿಯನ್ನು ಮುಟ್ಟಿಯೇ ಮುಟ್ಟುತ್ತಾರೆ ಎಂದು ನಿರೀಕ್ಷಿಸುವುದು ಸಾಧ್ಯ. ಇನ್ನು ಉಳಿದಿರುವ 5 ದಿನಗಳನ್ನು ಬಳಸಿಕೊಳ್ಳಿ. ಈ ಮಾರ್ಗದಲ್ಲಿ ನಡೆಯುವುದು ಹೇಗೆಂದು ಕಲಿತುಕೊಳ್ಳಿ. ಮತ್ತು ನೀವು ಈ ಮಾರ್ಗವನ್ನು ಎಷ್ಟೆಷ್ಟು ಕ್ರಮಿಸುತ್ತೀರೋ ಅಷ್ಟು ನಿಮ್ಮ ಸ್ವಭಾವದಲ್ಲಿ ಬದಲಾವಣೆ ಬರುತ್ತದೆ, ಅಷ್ಟು ನಿಮ್ಮ ಮನಸ್ಸಿನ ಮಾಲಿನ್ಯ ಮೇಲೆ ಬಂದು ತೇಲಿ ಹೋಗುತ್ತದೆ. ನಿಮ್ಮ ತಲೆಯ ಮೇಲೆ 100 ಮಣ ಭಾರ ಹೊತ್ತು ಬಂದಿದ್ದೀರಿ ಎನ್ನಿ. ನೀವು ಒಂದೇ ಮಣ ತೆಗೆದು ಬಿಟ್ಟಿರೆಂದರೆ ಒಳ್ಳೆಯದೇ, ನೀವು 99 ಮಣದ ಜೊತೆಗೆ ಹಿಂತಿರುಗುತ್ತಿದ್ದೀರಿ. 1 ಮಣವಾದರೂ ಹಗುರವಾಯಿತು. ನೀವು 10 ಮಣ ತೆಗೆಯುತ್ತೀರಾದರೆ ಹಾಗೆ 20, 50, 90 ಯಾರಿಗೆ ಗೊತ್ತು? ಎಷ್ಟು ತೆಗೆದು ಬಿಸಾಡಲು ಸಾಧ್ಯವೋ ಅಷ್ಟು ಹಗುರವಾಗಿ ಮನೆಗೆ ಹೋಗಿ. ಬಹುಮುಖ್ಯ ವಿಷಯವೆಂದರೆ ಈ ಸಾಧನಾ ವಿಧಿಯನ್ನು ಕಲಿಯಿರಿ. ಹೇಗೆ ನಿಮ್ಮ ತಲೆಯ ಮೇಲಿನ ಭಾರವನ್ನು ಕಡಿಮೆ ಮಾಡಿಕೊಳ್ಳಬಹುದು ಎಂಬುದನ್ನು ಕಲಿಯಿರಿ. ಈ ದುಃಖವನ್ನು ಯಾತನೆಯನ್ನು ದೂರ ಮಾಡಬೇಕೆಂಬುದನ್ನು ಮತ್ತು ಹೆಚ್ಚು ಉತ್ತಮವಾದ ಹೆಚ್ಚು ಶಾಂತಿಪೂರ್ಣವಾದ ಹೆಚ್ಚು ಸಾಮರಸ್ಯದಿಂದ ಕೂಡಿದ ಸುಖದ ಜೀವನವನ್ನು ನಡೆಸಬಹುದೆಂಬುದನ್ನು ಕಲಿಯಿರಿ. ಉಳಿದಿರುವ ದಿನಗಳನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳಿ. ನೀವೆಲ್ಲರೂ ಈ ಅದ್ಭುತ ಮಾರ್ಗದ ಸಾಧನೆಯಲ್ಲಿ ನೆಲೆಗೊಳ್ಳಿ, ಈ ಧರ್ಮದಲ್ಲಿ ನೆಲೆಗೊಳ್ಳಿ. ಇದು ನಿಮ್ಮ ಒಳಿತಿಗಾಗಿಯೇ, ನಿಮ್ಮ ಲಾಭಕ್ಕಾಗಿಯೇ, ನಿಮ್ಮ ಸ್ವಂತ ಬಿಡುಗಡೆಗಾಗಿಯೇ. ಸಂಖಾರಗಳ ಬಂಧನದಿಂದ, ಬೇಡಿಗಳಿಂದ, ಸಂಕೋಲೆಗಳಿಂದ ಬಿಡುಗಡೆಗಾಗಿಯೇ ಮತ್ತು ನಿಜವಾದ ಶಾಂತಿಯುತ, ನಿಜವಾದ ಸಾಮರಸ್ಯದಿಂದ ಕೂಡಿದ ನಿಜವಾದ ನೆಮ್ಮದಿಯ ಜೀವನವನ್ನು ನಡೆಸುವುದಕ್ಕಾಗಿಯೇ ಎಂದು ತಿಳಿದುಕೊಳ್ಳಿ. ನಿಮಗೆ ನಿಜವಾದ ಶಾಂತಿ, ಸಾಮರಸ್ಯ ಮತ್ತು ನೆಮ್ಮದಿ ದೊರೆಯಲಿ.
ಭವತ್ ಸ